హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతహయ్యాయ పూర్ణజ్ఞానసారణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంత లీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి విద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమ. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంతి శవతో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. శ్రీగురుభ్యో నమః. హరి ఓం. ಇನ್ನ ಎರಡನೇ ಅಧ್ಯಾಯದಲ್ಲಿ, ಪ್ರೇತಕಾಂಡದ ಎರಡನೇ ಅಧ್ಯಾಯದಲ್ಲಿ ಗರುಡ ದೇವರು ಕೇಳುತ್ತಾ ಬರ್ತಾ ಇದ್ದಾರೆ. ಕೀದೃಶೋ ಯಮಲೋಕಸ್ಯ ಪಂಥಾ ಭವತಿ ದುಃಖದಃ ತತ್ರ ಯಾಂತಿ ಯಥಾ ಪಾಪಾಃ ತನ್ಮೇ ಕಥಯ ಕೇಶವ. ಈ ಯಮಲೋಕದ ದಕ್ಷಿಣದ ಮಾರ್ಗ ಏನಿದೆ, ಆ ದಕ್ಷಿಣದ ಮಾರ್ಗ ಅಲ್ಲಿ ಪಾಪಿಗಳು ಯಾವ ರೀತಿಯಲ್ಲಿ ಹೋಗ್ತಾರೆ ಅದೆಲ್ಲವನ್ನ ಹೇಳಬೇಕು ಅಂತ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ನಿನ್ನೆ ಹೇಳಿದಂಥ 15ನೇ ಅಧ್ಯಾಯದಲ್ಲಿ ನಾವು ಚಿಂತನೆ ಮಾಡಬೇಕಾದ ವಿಚಾರಗಳನ್ನೆಲ್ಲ ವಿಸ್ತಾರವಾಗಿ ಹೇಳಿದರು. 16ನೇ ಅಧ್ಯಾಯ ನಿನ್ನ ಅಷ್ಟು ರುಚಿಯಾಗಿಲ್ಲಲ್ವಾ, ಅದನ್ನ ಇವತ್ತು ಸ್ವಲ್ಪ ಹೇಳಬೇಕು ಅಂತ ಅನ್ನಿಸಿತ್ತು ನನಗೆ. ಏನದು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಸೂತ್ರವನ್ನು ಹೇಳುತ್ತಾ ಬರ್ತಾ ಇದ್ದಾರೆ. ಯಾವುದನ್ನು ತಿಳಿದರೆ ನಮಗೆ ವಿಶೇಷವಾಗಿ ಭಗವಂತನ ತತ್ವಜ್ಞಾನ ಆಗುತ್ತೋ, ಯಾವುದನ್ನು ತಿಳಿದರೆ ಮೋಕ್ಷವೇ ಆಗುತ್ತೋ ಅಂಥ ಒಂದು ವಿಷಯವನ್ನು ಇಲ್ಲಿ 16ನೇ ಅಧ್ಯಾಯದಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದು ಯಾವುದು ಅಂದರೆ, ಸ್ವಲ್ಪ ಅಸ್ತಿ ದೇವ ಪರಬ್ರಹ್ಮರೂಪಿ ನಿಷ್ಕಲಃ ಶಿವ. ಇಲ್ಲಿ ಹೇಳುತ್ತಾರೆ, ಈ ಒಂದು ಮಾತುಗಳನ್ನು ನಾನು ಹೇಳ್ತಾ ಬರ್ತೇನೆ, ಇದನ್ನು ನೀವು ಕೇಳಿದಾಗ ಎಲ್ಲೋ ಕೇಳಿದಂತೆ ಅನಿಸುತ್ತೆ. ಯಾರು ಯಾರು ಹೇಗೆ ಇದರ ಅರ್ಥವನ್ನು ತಿಳಿಯುತ್ತಾರೆ ಎಂಬುದು ನೀವೇ ನೋಡಿ ನೋಡಿ. ಪರಬ್ರಹ್ಮರೂಪಿ ನಿಷ್ಕಲಃ ಶಿವ ದೇವಃ ಅಸ್ತಿ ಅಂದರೆ ಪರಬ್ರಹ್ಮ ರೂಪಿಯಾಗಿರತಕ್ಕಂಥ ದೇವನಿದ್ದಾನೆ. ಆಯ್ತಾ? ಅಲ್ಲಿ ಹೇಳ್ತಾರೆ ಇಲ್ಲಿ ದೇವ ಅಂತ ಆ ಶಬ್ದ ಪ್ರಯೋಗ ಮಾಡೋದರಿಂದ ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟ, ಅಂದರೆ ಇನ್ನೊಬ್ಬರಿಂದ ತಾನು ಏನೂ ಅಪೇಕ್ಷಾ ಮಾಡದೆ ಚಿಕ್ಕ ಹುಡುಗರು ನದಿಯ ದಡದಲ್ಲಿ ಈ ಉಸುವಿನಲ್ಲಿ, ಉಸುವು ಮರಳು ಹೊಯ್ಗೆ ನೀವೇನೇನು ಕರಿತೀರೋ, ಇಲ್ಲವ ಆಂಗ್ಲದಲ್ಲಿ ಸ್ಯಾಂಡ್, ಕನ್ಫ್ಯೂಷನೇ ಬೇಡ, ಅದರಲ್ಲಿ ಆ ಒದ್ದೆ ಮರಳಲ್ಲಿ ಕಾಲನ್ನ ಇಟ್ಟು ಮೇಲೆ ಮನೆಯಂತೆ ಕಟ್ತಾರೆ. ಅದನ್ನೇ ದಾಸರಾಯರು ಒಂದು ಮಾತಲ್ಲಿ ಹೇಳ್ತಾರೆ, ಮರಳ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋದದಿ ತುಳಿದು ಕೆಡಿಸುವ ತೆಳದಿ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಾಲ್ ಮಗನೊಳಗೆ ತಾನಿದ್ದು ಸಲಹುವ ಗಗನ ಕೇಶನೊಡಿದ್ದು ಸಂಹರಿಸುವನು ಲೋಕಗಳ. ಇಲ್ಲಿ ನೋಡಬೇಕಾಗಿದ್ದೆ ಭಗವಂತ ಪರಬ್ರಹ್ಮ ಸ್ವರೂಪಿ ಆಗಿದ್ದಾನೆ, ಅಂದರೆ ಇನ್ನೊಬ್ಬರಿಂದ ಏನನ್ನು ಅಂದರೆ ಈ ಚಿಕ್ಕ ಮಕ್ಕಳು ಆ ಕಾಲಿನ ಮೇಲೆ ಮಣ್ಣನ್ನು ಒತ್ತಿ ಆ ಮರಳನ್ನು ಒತ್ತಿ ಒಂದು ಮನೆ ಥರ ಮಾಡೋದು ಎಲ್ಲವೂ ಕೂಡ ಆಟ ಅಷ್ಟೇ ಅವರಿಗೆ, ಅದರಿಂದ ಅವರಿಗೇನು ಪ್ರಯೋಜನವಿಲ್ಲ. ದೇವರಿಗೂ ಈ ಸೃಷ್ಟಿ ಮಾಡೋದರಿಂದ ಅವನಿಗದು ಆಟ ಅಷ್ಟೇ ಹೊರತು ಅವನಿಗೆ ಪ್ರಯೋಜನವಿಲ್ಲ, ನಮಗೆ ಪ್ರಯೋಜನವಿದೆ. ಅದಕ್ಕೆ ಕ್ರೀಡಾ ಅಂದರು. ಯಾರು ಕ್ರೀಡೆ ಅವನಿಗೆ ಈ ಜಗತ್ತೆಲ್ಲವೂ ಅವನಿಗೆ ಆಟವೋ, ಅಂದರೆ ಅವನಿಗಾಗಿ ಯಾವ ಪ್ರಯೋಜನವಿಲ್ಲವೋ ಅದರಿಂದ ಅವನನ್ನು ದೇವ ಅಂತ ಕರೆದು. ಅಂದರೆ ಇಲ್ಲಿ ವಿಶೇಷವಾಗಿ ನೋಡಿ ದೇವರು ಹೇಳತಕ್ಕಂಥದ್ದು, ಇಲ್ಲಿ ಯಾವುದನ್ನ ಕೇಳಿದರೆ ಮೋಕ್ಷವೇ ಬಂದು ಬಿಡುತ್ತೋ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿತ್ತು. ನಿನ್ನ ಸ್ವಲ್ಪ ಅವಸರ ಆಯಿತು, ಇವಾಗ ವಿಸ್ತಾರ ಮಾಡ್ತಾ ಇದ್ದೇನೆ. ಹಾಗಾದರೆ ಪರಬ್ರಹ್ಮ ಸ್ವರೂಪಿ ಭಗವಂತ ಅಂತಂದರೆ ಅವನನ್ನ ದೇವ ಅಂತ ಕರೆಯುವುದರಿಂದಲೇನೆ ವೇದವ್ಯಾಸರು ಇವನಲ್ಲಿ ಗುಣವಿದೆ, ಏನು, ಇನ್ನೊಬ್ಬರಿಂದ ಏನನ್ನು ಅಪೇಕ್ಷಾ ಪಡದೆ ಅವರಿಗಾಗಿ ಉಪಕಾರ ಮಾಡುವ ಗುಣವಿದೆ. ಇನ್ನ ಪರ ಬ್ರಹ್ಮ ಸ್ವರೂಪಿ, ಬ್ರಹ್ಮ ಅಂದೇನು ಹೇಳ್ತಾರೆ, ಎಲ್ಲಾ ಒಳ್ಳೆ ಗುಣಗಳಿಂದ ತುಂಬಿದ್ದಾನಾದ್ದರಿಂದ ಇವನನ್ನ ಬ್ರಹ್ಮ ಅಂತ ಶಾಸ್ತ್ರದಲ್ಲಿ ಕರೆದು. ನಂತರ ನಿಷ್ಕಲಹ, ನಿಷ್ಕಲಹ ಅಂದರೆ ದೋಷರಹಿತನಾಗಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾ ಇದ್ದಾರೆ ಶಿವ ಮಂಗಳಕರನಾಗಿದ್ದಾನೆ. ಸ್ವಲ್ಪ ಕೇಳ್ತಾ ಬನ್ನಿ. ಸರ್ವಜ್ಞ ಸರ್ವಂ ಜಾನಾತೀತಿ ಸರ್ವಜ್ಞ, ಎಲ್ಲವನ್ನ ತಿಳ್ಕೊಂಡಿದ್ದಾನಾದ್ದರಿಂದ ಅವನನ್ನ ಸರ್ವಜ್ಞ ಅಂತ ಕರೆದರು. ಇಲ್ಲೊಂದು ಪ್ರಧಾನವಾದ ಶಬ್ದ ಹಾಕ್ತಾರೆ, ಸರ್ವಕರ್ತಾಚ, ಎಲ್ಲವನ್ನ ಎಲ್ಲರೊಳಗೆ ನಿಂತು ಪ್ರತಿಯೊಂದು ಕಾರ್ಯವನ್ನ ಮಾಡಿ ಮಾಡಿಸುವವ ಸರ್ವಕರ್ತಾಚ. ಸರ್ವೇಶ ಎಲ್ಲರ ಒಳಗೆ ನಿಂತು ನಿಯಮನ ಮಾಡುವಂಥವ, ಅಂದರೆ ಇವನ ಕಂಟ್ರೋಲಲ್ಲೇ ಎಲ್ಲರಿದ್ದಾರೆ. ಅಷ್ಟೇ ಹೇಳ್ತಾರೆ ನಿರ್ಮಲ, ಇವನು ಯಾವ ದೋಷವೂ ಇವನಲ್ಲಿ ಇಲ್ಲ, ನಿರ್ಮಲ. ಅಲ್ಲಿ ನಿಷ್ಕಲಹ ಅಂದರೆ ಅಂಟಿಲ್ಲದವ, ಅಂಟಿಲ್ಲದವ. ನಂತರ ಅದ್ವಯ ಅಂದರೆ ತನ್ನಂತೆ ಇರುವ ಇನ್ನೊಬ್ಬರು ಈ ಜಗತ್ತಿನಲ್ಲಿ ಇಲ್ಲ, ಅಂಥವ ಒಬ್ಬ ಪರಬ್ರಹ್ಮನಿದ್ದಾನೆ, ಇದು ತಿಳಿಯರಪ್ಪ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸ್ವಯಂ ಜ್ಯೋತಿಹಿ, ಸ್ವಯಂ ಜ್ಯೋತಿಹಿ ಅಂದರೆ ಸ್ವತಂತ್ರನಾದ್ದರಿಂದ ಅವನು ಅವನ ವಿಶೇಷವಾಗಿರತಕ್ಕಂಥ ಜ್ಞಾನ ಆನಂದ ಇನ್ನೊಬ್ಬರ ಮೇಲೆ ಆಧಾರಪಟ್ಟು ಜ್ಞಾನ ಪಡೆಯಬೇಕಾಗಿಲ್ಲ, ಇನ್ನೊಬ್ಬರ ಮೇಲೆ ಆಧಾರಪಟ್ಟು ಆನಂದ ಪಡೆಯಬೇಕಾಗಿಲ್ಲ. ಜೀವರು ಹಾಗಲ್ಲ, ಸಂಸಾರಾವಸ್ಥೆಯಲ್ಲೂ ದೇವರ ಮೇಲೆ ಆಧಾರಪಟ್ಟಿರ್ತಾರೆ, ಮೋಕ್ಷದಲ್ಲೂ ದೇವರ ಮೇಲೆ ಆಧಾರಪಟ್ಟಿರ್ತಾರೆ, ಜ್ಞಾನಕ್ಕೂ ಆನಂದಕ್ಕೂ ಎರಡಕ್ಕೂ ಆಧಾರಪಟ್ಟಿರ್ತಾರೆ. ಅಷ್ಟೇ ಅಲ್ಲ, ಅನಾದ್ಯಂತ ಅವನಿಗೆ ಆದಿ ಅಂತ್ಯಗಳು ಇಲ್ಲ. ಅಷ್ಟೇ ಅಲ್ಲ ಹೇಳ್ತಾರೆ, ನಿರ್ವಿಕಾರ, ಯಾವುದೇ ರೀತಿಯಾದ ವಿಕಾರ ಇಲ್ಲದವ. ನಿರ್ವಿಕಾರ ಪರಾತ್ಪರಃ, ಇಲ್ಲಿ ಹೇಳ್ತಾರೆ ಪರಾತ್ ಪರಃ. ಪರಾ ಎಂಬ ಶಬ್ದದಿಂದ ಕರೆಯಲ್ಪಟ್ಟವಳು ಯಾರು? ಪರಾ ಎಂಬ ಶಬ್ದ ಯಾರನ್ನು ಹೇಳುತ್ತೆ? ಲಕ್ಷ್ಮೀದೇವಿಯನ್ನ. ಆ ಲಕ್ಷ್ಮೀದೇವಿಯನ್ನ ಮೀರಿದವ ಪರಾತ್ ಪರಃ. ಇನ್ನ ಅಲ್ಲಿ ನೋಡಿ ಹೇಳ್ತಾರೆ, ನಿರ್ಗುಣ, ಇವನಿಗೆ ಗುಣಗಳೇ ಇಲ್ಲ ಅಂತ ಕೆಲವರು ತಿಳ್ಕೊಳ್ತಾರೆ. ಹೇಳ್ತಾರೆ ನಿರ್ಗುಣ ಅಂತ ಹೇಳೋ ಕಾಲಕ್ಕೆ ಪಕ್ಕದಲ್ಲಿ ಹೇಳ್ತಾರೆ ಸಚ್ಚಿದಾನಂದ, ಚಿತ್ ಆನಂದದಿಂದ ಕೂಡಿರತಕ್ಕಂಥವ. ಅಂದರೆ ಆನಂದ ಜ್ಞಾನ ಗುಣಗಳೇ, ಮತ್ತೆ ನಿರ್ಗುಣ ಅಂತ ಹೇಳಿದರೆ ಗುಣಗಳೇ ಇಲ್ಲ ಅಂತ ಹೇಳಿದಂತಾಯ್ತಲ್ವಾ? ಅಂದ್ರೆ ಹಾಗಲ್ಲ, ಪ್ರಕೃತಿಗೆ ಸಂಬಂಧಪಟ್ಟಂಥ ಗುಣಗಳಿಲ್ಲ ಅಂತರ್ಥ. ಇನ್ನ ಮುಂದೆ ಹೇಳ್ತಾ ಬರ್ತಾರೆ ಇದು ಸ್ವಲ್ಪ, ಯಾಕಂದ್ರೆ ತತ್ವದ ವಿಚಾರ ಎಲ್ಲಿ ಬರುತ್ತೆ ಅಲ್ಲೇ ನಮಗೆ ದೈತ್ಯರು ಒಂದು ಕೊಡ್ತಾರೆ, ಏನು ಅಂದ್ರೆ ಜಂಪು ಕೊಡ್ತಾರೆ. ಯಪ್ಪ ಏನೋ ಹೇಳ್ತಾ ಇದ್ದಾರೆ, ಏನೋ ನಮಗೇನು ವಿಶೇಷವಾಗಿ ಒಳಗೆಲ್ಲ ವಿಚಿತ್ರ ವಿಚಿತ್ರ ಲೋಕಗಳು ಚಕ್ರಗಳು ಎಲ್ಲ ಅಂದ್ರೆ ಬಹಳ ಆನಂದವಾಗಿ ಕೇಳಿದ್ವಿ. ಈ ತತ್ವ ಅಂತ ಬಂದ ಕೂಡಲೇ ಯಪ್ಪ ಯಾಕಾದ್ರೂ ಶುರು ಮಾಡ್ತಾರ ಅಂತ ಈ ಕ್ಯಾಸ್ಟರ್ ಆಯಿಲ್, ಆ ಎಣ್ಣೆ ಒಂದ್ಸಲ ಕುಡಿದ್ರೆ ಹೇಗೆ ಮುಖ ಇಡುತ್ತೋ ಹಾಗೆ ಇಟ್ಕೊಂಡಿರ್ತೀವಿ. ನಿಜವಾಗಿ ಬೇಕಾಗಿದ್ದೇ ಇದು. ಭಗವಂತ ಏನು ಆ ಚಕ್ರಗಳಲ್ಲಿ ಕಮಲಗಳಲ್ಲಿ ದೇವರಿದ್ದಾರಯ್ಯ ಅಂತ ಹೇಳಿ ಚಿಂತನೆ ಮಾಡಿ ಅಂತ ಹೇಳಿದ್ರಲ್ಲ, ಏನ್ ಚಿಂತನೆ ಮಾಡಬೇಕು? ಈ ಚಿಂತನೆ ಮಾಡಬೇಕು, ಅದನ್ನೇ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿರೋ ಭಗವಂತನ ಗುಣಗಳ ಚಿಂತನೆ ಹೇಳಿಕೊಡ್ತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಚೆನ್ನಾಗಿ ಕೇಳಬೇಕಾಗಿದ್ದು, ಸಚ್ಚಿದಾನಂದ ತದಂಶಾತ್ ಜೀವಸಂಗ, ಇವನ ಅಂಶವೇ ಜೀವ. ಯಪ್ಪ ಏನ್ರಿ ನೀವು ದ್ವೈತ ಹೇಳಿ ಕೊರಟಿದ್ದೀರಾ, ಅದ್ವೈತ ಹೇಳ್ತಿದ್ದೀರಾ? ಯಾಕೆ ಅದ್ವೈತ ಮತ ಆದರೆ ಅವರು ಬ್ರಹ್ಮನ ಭಾಗವೇ ಜೀವ, ಆ ಜೀವನಿಗೆ ವಿಶೇಷವಾಗಿರತಕ್ಕಂಥ ಉಪಾಧಿ ಅಂದರೆ ನಾನಾ ಶರೀರಗಳ ಅಂಟು ಬಂದಿದೆ, ಅಜ್ಞಾನದ ಅಂಟು ಬಂದಿದೆ, ಅದಕ್ಕಾಗಿ ಅವನು ಹಾಗಿರ್ತಾನೆ. ಅಜ್ಞಾನ ಶರೀರ ಎಲ್ಲ ಕಳೆದು ಹೋದರೆ ಒಳಗಿರತಕ್ಕಂಥ ಬ್ರಹ್ಮ ಬ್ರಹ್ಮನಲ್ಲಿ ಸೇರಿಬಿಡ್ತಾನೆ ಎಂಬುದು ಅವರ ತತ್ವ. ಇರಲಿ, ಮತ್ತೆ ನೀವು ಹಾಗೆ ಹೇಳಲ್ಲ, ಮತ್ತೆ ನೀವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅಲ್ಲ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಶಬ್ದಗಳರ್ಥ. ಇನ್ನು ಹೇಳ್ತಾ ಇದ್ದಾರೆ, ಯಥಾಗ್ನವು ವಿಸ್ಫುಲಿಂಗಕಾಹ, ಅಗ್ನಿ ಇದೆ, ಅಗ್ನಿಯಿಂದ ಕಿಡಿಗಳು ಹಾರತಾ ಇವೆ. ಅಗ್ನಿ ದಳ್ಳುರಿ ಬರ್ತಾ ಇದೆ. ಆ ದಳ್ಳುರಿಯಿಂದ ಕಿಡಿಗಳು ಮೇಲಕ್ಕೆ ಹಾರತಾ ಇವೆ. ಹಾರತಾ ಇದ್ರೆ ಆ ಕಿಡಿಗಳೆಲ್ಲ ವಿಶೇಷವಾಗಿ ಅಗ್ನಿಯಿಂದ ಬೇರೇನೋ ಒಂದೇನೋ, ಅಗ್ನಿಯೇ ಅಗ್ನಿಯ ಕಿಡಿಗಳು ಅಂದರೆ ಅದು ಅಗ್ನಿಯಿಂದ ಬೇರೆ ಅಲ್ಲ. ಹಾಗಾದರೆ ಈ ಬ್ರಹ್ಮನಿಂದ ಹೊರಬಂದ ಅಂಶ ಅಂದರೆ ವಿಶೇಷವಾಗಿ ಅವನಿಂದ ಬಂದ ಭಾಗ ಆದ್ದರಿಂದ ಅದನ್ನು ಜೀವ ಅಂತ ಕರೆದರು. ಹೇಗೆ? ಅಗ್ನಿಯಿಂದ ಹೊರಬಂದಿರುವಂಥ ಕಿಡಿಯಂತೆ ಬ್ರಹ್ಮನಿಂದ ಹೊರಬಂದವನೇ ಜೀವ, ಅದು ಕಿಡಿಯಂತೆ ಬಂದಿದ್ದಾನೆ. ನೋಡಿ ಎಷ್ಟು ಜನ ಹೇಳ್ತಾರೆ, ದೇಹಾದಿ ಉಪಾಧಿ ಸಂಭಿನ್ನಾಹ ತೇ ಕರ್ಮಭಿಹಿ ಅನಾದಿಭಿಹಿ. ಸ್ವಲ್ಪ ತಲೆ ಕೆಡಿಸಿ ಸರಿ ಮಾಡ್ತೇನೆ. ಈ ಪಂಕ್ತಿಯನ್ನ ಹಾಗೇ ಅರ್ಥ ಮಾಡಿಕೊಂಡ್ರೆ ಹೇಗಿರುತ್ತೆ ಹೇಳ್ತಾ ಬರ್ತಾರೆ. ಬ್ರಹ್ಮನ ಭಾಗವೇ ಜೀವ. ಈ ಅನಾದಿ ಅವಿದ್ಯಾ ಉಪಹತಾತ್ ಹೇಳ್ತಾರೆ, ಅನಾದಿಯಾದ ಅವಿದ್ಯೆ ಇದೆ. ಆ ಅವಿದ್ಯೆಯಿಂದ ವಿಶೇಷವಾಗಿ ದೇಹಾದಿಗಳು ಬರ್ತಾ ಇವೆ. ಅದರಿಂದ ಬ್ರಹ್ಮನ ಭಾಗವೇ ಆದರೂ ಜೀವ ನಾನಾ ರೀತಿಯಾಗಿ ಕಾಣತಾ ಇದ್ದಾನೆ. ಇವರು ಬೇರೆ, ಅವರು ಬೇರೆ, ಅವರು ಬೇರೆ ಎಂಬ ಥರ ಕಾಣತಾ ಇದ್ದಾನೆ. ಯಾಕೆ? ಅನಾದಿ ಕರ್ಮಗಳು ಅಂಟಿಕೊಂಡಿವೆ. ಯಾರಿಗೆ? ಈ ಜೀವನಿಗೆ. ಬ್ರಹ್ಮನ ಭಾಗವೇ ಆಗಿದ್ರು ಅವನಿಗೆ ಅನಾದಿಯಾದ ಅವಿದ್ಯೆ ಅಂಟಿಕೊಂಡಿದೆ ಈ ಜೀವನಿಗೆ. ಅಂದ್ರೆ ಬ್ರಹ್ಮನ ಭಾಗಕ್ಕೆ ಅವಿದ್ಯೆ ಅಂಟಿಕೊಂಡಿದೆ. ಆ ಅವಿದ್ಯೆ ವಿಶೇಷವಾಗಿ ಅದರಿಂದಾಗಿ ಕರ್ಮಗಳು ಬರ್ತಾ ಇವೆ, ಆ ದೇಹಗಳು ಇವೆ. ಇದರಿಂದ ಯದ್ಯಪಿ ಬ್ರಹ್ಮನಿಂದ ತುಂಡು ತುಂಡಾಗಿ ಬಂದಿರತಕ್ಕಂಥ ಈ ಜೀವ ಅಂತ ಕರೆಸ್ಕೊಂಡದ್ದೆಲ್ಲ ಬೇರೆ 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 ಕಾಣ್ತಾ ಇದೆ, ಯದ್ಯಪಿ ಒಂದೇ. ನೋಡಿ ಮುಂದೆ ಹೇಳ್ತಾ ಇದ್ದಾರೆ, ಇವರೆಲ್ಲ ವಿಶೇಷವಾಗಿ ಅಂದ್ರೆ ಬ್ರಹ್ಮನಿಂದ ಬಂದ ಈ ಚಿಕ್ಕ ಚಿಕ್ಕ ತುಂಡುಗಳೆಲ್ಲ ನಾನಾ ರೀತಿಯಾಗಿರತಕ್ಕಂಥ ಜನ್ಮಗಳು ಪಡೀತಾ ಪಡೀತಾ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಲಿಂಗ ದೇಹವಿದೆ. ಮೋಕ್ಷದ ಪರ್ಯಂತ ಲಿಂಗ ದೇಹವಿದೆ. ಆ ಲಿಂಗ ದೇಹ ಹೋದ್ರೆ ಹೊರತು ಇವರು ಈ ರೂಪ ಬ್ರಹ್ಮನಲ್ಲಿ ಸೇರ್ಲಿಕ್ಕೆ ಆಗಲ್ಲ. ನೋಡಿ, ಆದ್ದರಿಂದ ವಿಶೇಷವಾಗಿರತಕ್ಕಂಥ ಈ ಜ್ಞಾನಿಯಾದವನಿಗೆ, ಈ ಸಂಸಾರದಲ್ಲಿ ಬಿದ್ದು ಬರತಕ್ಕಂಥ ಜೀವನಿಗೆ ಜ್ಞಾನ ಬಂದರೆ ಮೋಕ್ಷ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಏನಂತ ಅರ್ಥ? ಆ ಜ್ಞಾನ ಬಂದರೆ ಈ ಶರೀರಗಳಿಂದ ಅಜ್ಞಾನದಿಂದ ಬಿಡುಗಡೆ ಆದರೆ ಬ್ರಹ್ಮ ಬ್ರಹ್ಮನಲ್ಲಿ ಹೋಗಿ ಸೇರ್ತಾನೆ. ಸ್ಪಷ್ಟ ಸ್ಪಷ್ಟವಾಗಿ ಬರೆದಿದ್ದಾರೆ ಅದನ್ನ. ಮತ್ತೆ ಗರುಡ ಪುರಾಣದಲ್ಲಿ ಬಂದದ್ದು ದ್ವೈತವೋ ಅದ್ವೈತವೋ ಅಂತ ಚೂರು ನೋಡಿ, ಇದು ತಿಳಿಯಲೇಬೇಕು ನಾವು. ಯಾಕೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ? ದೇವರೇ ಹೇಳಿದ್ದು, ರಹಸ್ಯ ಅಂತ ಹೇಳಿದ್ದು. ನಾಳೆ ಬೆಳಿಗ್ಗೆ ನೀವೆಲ್ಲ ಒಳ್ಳೆ ಜ್ಞಾನಿಗಳು ಅಂದರೆ ಸಂಸ್ಕೃತ ಗೊತ್ತಿದ್ದವರು ಅಥವಾ ಸಂಸ್ಕೃತ ಏನು ವಿದ್ಯಾಪೀಠದಲ್ಲೇ ಕಲ್ತ್ಕೊಂಡು ಆಯಾ ಪಾಠಗಳಿಗೆ ಹೋಗಿ ಬಂದವರು ಅಥವಾ ಕನ್ನಡದ ಅನುವಾದ ಓದಿ ಅರ್ಥ ಮಾಡಿಕೊಳ್ಳುವ ತಾಕತ್ತಿದ್ದವರು ಎಲ್ಲರೂ ಇರ್ತೀರಾ. ನಿಮಗೂ ಗರುಡ ಪುರಾಣದ ಪುಸ್ತಕ ಸಿಕ್ಕೇ ಸಿಗುತ್ತೆ. ಆ ಸಿಕ್ಕಾಗ ನೀವು ತಲೆ ಹಾಕಿ ನೋಡ್ತೀರಾ, ಅವಾಗ ಟೋಟಲ್ ತಲೆ ಕೆಡುತ್ತೆ. ಯಪ್ಪ ನಮಗೆ ಯಾಕೆ ಅಂತ ತಲೆ ಹೊರಗೆ ತಂದು ಹೋಗ್ಬಿಡ್ತೀರ. ಆದರೆ ಒಳಗೆ ಸಂಶಯ ಕೊರೀತಾ ಕೂತಿರುತ್ತೆ, ಅದು ಬರಬಾರದು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ಕಡೆ ಬರ್ತಾ ಇದೆ, ಇಲ್ಲಿ ನೋಡಬೇಕಾಗಿದ್ದೇನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷವನ್ನ ನಾವು ನೋಡಬೇಕು. ಏನದು ಅಂದರೆ, ಬ್ರಹ್ಮ ಇದ್ದಾನಲ್ಲವ, ಬ್ರಹ್ಮನ ಅಂಶಗಳೇ ಜೀವ ಅಂತ ಕರೆದರು. ಈ ವಿಚಾರನ್ನು ಹೇಳಲಿಕ್ಕೆ ನಾನು ಹೊರಟದ್ದು. ಬ್ರಹ್ಮನ ಅಂಶಗಳೇ ಜೀವ ಅಂದ್ರೆ ಸತ್ಯ. ಬ್ರಹ್ಮನಿಂದ ಹೊರಟಂತ ಚಿಕ್ಕ 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 ತುಂಡುಗಳ ಹೆಸರು ಜೀವ. ಮತ್ತೆ ನಾವು ಅದೇನಾ ಅಂದ್ರೆ ಅಲ್ಲ, ನಾವು ಜೀವ. ಆ ಭಗವಂತನ ಚಿಕ್ಕ ಚಿಕ್ಕ ತುಂಡುಗಳು ಜೀವ. ಅದು ಎರಡು ಜೀವ ಆಯ್ತಲ್ಲ. ಹೌದು, ಹಾ, ದಾಸರಾಯರದನ್ನೇ ಹೇಳ್ತಾರೆ, ಜೀವಾಂತರ್ಗತ, ಜೀವ ನಿಯಾಮಕ, ಜೀವ ವಿಲಕ್ಷಣ, ಜೀವನದ, ಜೀವ ಆಧಾರಕ, ಜೀವರೂಪ, ರಾಜೀವ ಭವಜನಕ, ಜೀವೇಶ್ವರ ತವ ದಾಸೋಹಂ ತವ ದಾಸೋಹಂ. ಜೀವನೊಳಗಿದ್ದುಕೊಂಡು ದೇವರ ಹೆಸರೇನು ಅಂದ್ರೆ ಜೀವ ಹೇಳ್ತಾರೆ. ಅನಾದಿ ಬ್ರಹ್ಮ, ಆತನಿಂದ ಅನೇಕ ರೂಪಗಳು ಹೊರಟಿವೆ. ಆ ರೂಪಗಳು ಎಲ್ಲಿ ಸೇರಿವೆ? ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಸೇರಿದೆ. ಅದನ್ನೇನಂತಾರೆ, ಜೀವ ಅಂತ ಕರೀತಾರೆ ಅಥವಾ ಬಿಂಬ ಅಂತ ಕರೀತಾರೆ. ನೋಡಿ ಎಂಥ ಆ ಬಿಂಬ ರೂಪಿ ಭಗವಂತ ಅಂದ್ರೆ ಯಾರು? ಭಗವಂತನ ಭಾಗಗಳೇ. ಭಾಗ ಅಂದ್ರೆ ಅವನದ್ದೇ ರೂಪಗಳೇ, ಅವನದ್ದೇ ಅಂಶಗಳೇ ಜೀವನೊಳಗೆ ಸೇರಿಕೊಂಡಿವೆ. ನೋಡಿ, ಜೀವನೊಳಗೆ ಸೇರಿಕೊಂಡಿವೆ ಜೀವ. ಹೇಳ್ತಾ ಇದ್ದಾರೆ ಇಲ್ಲಿ, ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಸ್ವಲ್ಪ ನೋಡಿ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನದು ಅಂದರೆ, ಅನಂತಃ ಜೀವರಾಶಯ ಅಂತ ಹೇಳ್ತಾ ಇದ್ದಾರೆ. ಜೀವರಾಶಿಗಳು ಅನಂತ ಇದ್ದಾರಲ್ಲವಾ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ, ಈ ಜೀವರಾಶಿಗಳು ಅನಂತ ಇದ್ದಾರಯ್ಯ, ಅವರ ಅನಾದಿ ಅವಿದ್ಯಾ ಎಂಬುದು ಲಿಂಗ ದೇಹ. ಅದನ್ನೇ ಸ್ಪಷ್ಟ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ಏನು ಅಂದರೆ, ಸುಸೂಕ್ಷ್ಮಂ ಲಿಂಗ ಶಾರೀರಂ ಆಮೋಕ್ಷಾದಕ್ಷರಂ ಖಗ. ಆಯಾ ಜೀವರಾಶಿಗಳಿಗೆ ಲಿಂಗ ಶರೀರ ಸೂಕ್ಷ್ಮವಾಗಿ ಮೋಕ್ಷದ ಪರ್ಯಂತ ಹತ್ತಿಕೊಂಡಿರುತ್ತಯ್ಯ. ಈ ಲಿಂಗ ಶರೀರದಲ್ಲೇ ವಿಶೇಷವಾಗಿ ಅವಿದ್ಯಾ ಕಾಮ ಕರ್ಮ ಕೂತಿದೆ. ಇದರಿಂದ ಬಂಧಿತನಾಗಿದ್ದಾನೆ ಜೀವ. ಆದರೆ ಭಗವಂತನಿಂದ ಒಂದು ರೂಪ ಹೊರಟು ಈ ಜೀವನೊಳಗೆ ಸೇರತಾ ಇದೆ ಅವನಿಗೆ ಆಕ್ಟಿವಿಟಿ ಕೊಡ್ಲಿಕ್ಕೆ. ಈ ಭಗವದ್ ರೂಪದ ಹೆಸರೇನು? ಜೀವ. ಹೌದಾ? ಯದ್ಯಪಿ ಈ ಭಗವದ್ ರೂಪ ಜೀವ ಅಂತ ಕರೆಸಿಕೊಂಡ ಭಗವದ್ ರೂಪಕ್ಕೆ ಯಾವ ಬಂಧನವಿಲ್ಲ, ಆದರೆ ಈ ಬಂಧನದ ಒಳಗೆ ನಿಂತಿದ್ದಾನೆ ದೇವ, ಬಂಧನವಿಲ್ಲದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ನಾವು ಈ ಚಕ್ರಗಳೊಳಗೆ ಭಗವಂತನ ಚಿಂತನೆ ಮಾಡುವಾಗ, ಅಯ್ಯ ನಾನು ನಿನ್ನ ಪಾದದ ಹತ್ರ ಇದ್ದೇನೆ, ನನ್ನ ಸುತ್ತೂ ಅನಾದಿ ಲಿಂಗ ಶರೀರ ಬಂಧವಿದೆ, ನನ್ನೊಳಗೆ ನೀನು ಸೇರಿಕೊಂಡಿದ್ದೀಯಾ, ನನ್ನೊಳಗೆ ನಿಂತಿದ್ದೀಯಾ, ನನ್ನ ಸುತ್ತೂ ಬಂಧ ಇದ್ದಂತೆ ನಿನ್ನ ಸುತ್ತೂ, ನನ್ನೊಳಗಿರುವ ನಿನ್ನ ಸುತ್ತೂ ಬಂಧವಿದೆ, ಅದರ ಅಂಟು ನಿನಗಿಲ್ಲ, ನನಗಿದೆ ಹರಿಗೆ. ಇದು ಚಿಂತನೆ ಮಾಡಬೇಕು. ಈ ಚಕ್ರಗಳಲ್ಲಿರತಕ್ಕ ಭಗವಂತನನ್ನ ಏನಂತ ಚಿಂತನೆ ಮಾಡಬೇಕು? ಈ ಸಂಸಾರದೊಳಗೆ ಇದ್ರೂ ಅಂಟಿಲ್ಲದೆ ಇದ್ದಾನೆ. ಅಷ್ಟೇ ಅಲ್ಲ, ಈ ಜೀವಿಯನ್ನ ಈ ಅಂಟಿನಿಂದ ಬಿಡಿಸುವವನು ಇವನೇ ಅಂತ ಅವನನ್ನ ಚಿಂತನೆ ಮಾಡ್ತಾ ಮಾಡ್ತಾ ಶರಣಾಗತರಾಗಬೇಕು. ಅದನ್ನ ಹೇಳ್ತಾ ಬರ್ತಾ ಇದ್ದಾರಲ್ಲಿ ವಿಶೇಷವಾಗಿ. ಇದು ತತ್ವಜ್ಞಾನ, ಇದು ತತ್ವಜ್ಞಾನ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲ, ದೇವರಿಂದ ಬಂದ ಭಾಗವೇ ಜೀವ ಅಂತ ಹೇಳ್ತೀವಿ, ಮತ್ತು ಇಲ್ಲೊಂದು ಜೀವ ಅದರೊಳಗೆ ದೇವರಿಂದ ಬಂದ ಭಾಗ ಜೀವ ಅಂತ ಕರೆಸ್ಕೊಂಡಿದೆ ಅಂತ ಇವೆಲ್ಲ ಕಲ್ಪನೆ ಯಾಕೆ? ಡೈರೆಕ್ಟ್ ಜೀವ ಅಂದ್ರೆ ನಾವೇ ದೇವರ ಮೋಣ ಅಂತ ಕೇಳ್ತಾರೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಬ್ರಹ್ಮನ ಲಕ್ಷಣಗಳನ್ನು ಹೇಳುವಾಗ, ಬ್ರಹ್ಮನ ಲಕ್ಷಣಗಳನ್ನು ಹೇಳುವಾಗ ಸರ್ವಜ್ಞ ಎಲ್ಲ ತಿಳ್ಕೊಂಡಿದ್ದಾನೆ. ಯಾವಾಗ? ಎಲ್ಲ ಕಾಲದಲ್ಲಿ. ಅಷ್ಟೇ ಅಲ್ಲ, ನಿಷ್ಕಲಹ ನಿರ್ಮಲ, ಇವನಿಗೆ ಅಂಟಿಲ್ಲ, ನಿಷ್ಕಲ ಅಂಟಿಲ್ಲದವ. ಮತ್ತೆ ಅಂಟಿಲ್ಲದ ದೇವರಿಗೆ ಅವನ ಚಿಕ್ಕ ತುಂಡು ಹೊರಗೆ ಬಂದರೂ ಅದಕ್ಕೂ ಅಂಟಿಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತನಿಗೆ ವಿಶೇಷವಾಗಿ ಯಾವ ಅಜ್ಞಾನಾದಿಗಳು ಇಲ್ಲ, ಸಹಜವಾಗಿ ನಿಷ್ಕಲಹ ಶಿವ ಬ್ರಹ್ಮಸ್ವರೂಪಿ ಸರ್ವಜ್ಞ ಸರ್ವಕರ್ತ ಅಂತ ಇಷ್ಟೆಲ್ಲ ಗುಣಗಳು ಹೇಳುವಾಗ ಮತ್ತೆ ಅದು ಜೀವನಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ, ಬ್ರಹ್ಮ ಬೇರೆ ಜೀವ ಬೇರೆ. ಆದ್ದರಿಂದ ಈ ಅನೇಕ ಅನಂತ ಜೀವರಾಶಿಗಳಿದ್ದಾರಲ್ಲ, ಈ ಜೀವರಾಶಿಗಳ ಒಳಗೆ ಜೀವರು ಅಂತ ಕರೆಸಿಕೊಂಡ ಈ ಜೀವರಾಶಿಗಳೊಳಗೆ ಪರಬ್ರಹ್ಮ ಭಗವಂತ ಒಂದು ರೂಪದಿಂದ ನಿಂತಿದ್ದಾನೆ. ಆ ರೂಪದ ಹೆಸರು ಜೀವ. ಜೀವ ಅಂದ್ರೆ ನೋಡಿ, ದೇವರು ಎಲ್ಲೆಲ್ಲಿ ತಾನು ಇರ್ತಾನೆ ಆಯಾ ಹೆಸರಿಂದ ಇರ್ತಾನೆ. ತತ್ತದ್ರೂಪ ತದಾಕಾರ ತನ್ನಾಮಕ, ಯಾವ ಯಾವ ಪದಾರ್ಥದಲ್ಲಿ ಇರ್ತಾನೆ ಆಯಾ ಹೆಸರಿನಿಂದ ಆಯಾ ಆಕಾರದಿಂದ ಇರ್ತಾನೆ. ಜೀವರೊಳಗಿರುವ ದೇವರ ಹೆಸರು ಜೀವ, ಇದನ್ನೇ ಹೇಳಿದ್ರು. ಇವಾಗ ನಾವೇನ್ ಮಾಡಬೇಕು ಅಂದ್ರೆ, ಈ ಷಟ್ಚಕ್ರಗಳ ಚಿಂತನೆ ಮಾಡುವಾಗ ಜೀವಾಂತರ್ಗತನಾದ ಜೀವ ಅಂತ ಕರೆಸಿಕೊಂಡ ಭಗವಂತ ಇದ್ದಾನಲ್ಲವ, ಅವನನ್ನು ಚಿಂತನೆ ಮಾಡಿ, ಬಿಂಬರೂಪಿಯನ್ನು ಚಿಂತನೆ ಮಾಡಿ. ಇದು ಸೀಕ್ರೆಟ್ ಓಪನ್ ಮಾಡ್ತಾ ಇದ್ದಾರೆ. ಇದು ತತ್ವಜ್ಞಾನ. ನಿಮ್ಮೊಳಗೆ ನಿಮ್ಮ ಈ ಅಜ್ಞಾನದ ಬಂಧವನ್ನ ಬಿಡಿಸಲಿಕ್ಕಾಗಿ ಬಂದಿರತಕ್ಕ ಭಗವದ್ ರೂಪ, ಅದನ್ನ ಜೀವ ಅಂತ ಕರೀತಾ ಇದ್ದಾರೆ. ಇನ್ನ ವಿಶೇಷವಾಗಿ ಮುಂದೆ ಹೇಳ್ತಾ ಬರ್ತಾರೆ, ಈ ಭಗವಂತ ಎಂಥವ? ಜೀವನೊಳಗಿರತಕ್ಕ ಭಗವದ್ ರೂಪ ಎಂಥದ್ದು ಅಂದ್ರೆ ಸರ್ವಜ್ಞ ಎಲ್ಲ ಗೊತ್ತವನಿಗೆ. ಅಷ್ಟೇ ಅಲ್ಲ, ಸರ್ವಕರ್ತ ಎಲ್ಲವನ್ನ ಸ್ವಾಮಿ ತಾನು ಮಾಡ್ತಾನೆ, ಸ್ವತಂತ್ರನಾಗಿದ್ದಾನೆ. ಸ್ವಯಂ ಜ್ಯೋತಿ ಸ್ವತಂತ್ರ. ಮತ್ತೆ ಈ ಜೀವಿಯಾದವ ಹೇಗಿದ್ದಾನೆ? ಅಲ್ಪಜ್ಞ, ಏನು ಗೊತ್ತಿಲ್ಲದವನಾಗಿದ್ದಾನೆ. ಹೌದ್ ತಾನೆ, ಅಲ್ಪಜ್ಞ, ಏನು ಗೊತ್ತಿಲ್ಲದವ ಇಂಥವ ಅಂತ ಹೇಳಿದಾಗ, ಇಬ್ಬರು ಒಂದೇ ಕಡೆ ಇದ್ದಾಗ ಒಬ್ಬ ಒಂದೇ ಹೇಗಾಗ್ತಾರೆ? ಅವನು ಬೇರೆ ಇವನು ಬೇರೆ. ಅದಕ್ಕೆ ಈ ಜೀವನೊಳಗಿರತಕ್ಕಂಥ ಜೀವನಾಮಕನಾದ ಭಗವಂತನನ್ನ ವಿಶೇಷವಾಗಿ ಉಪಾಸನೆ ಮಾಡಿ ಏನಂತ ಅದು ಹೇಳ್ತಾ ಇದ್ದಾರೆ, ಅಹಂಕಾರ ಮಮಕಾರಗಳನ್ನ ಬಿಟ್ಟು, ನಾನು ದೇವರ ಅಧೀನ, ನನ್ನದೆಲ್ಲ ದೇವರ ಅಧೀನ ಅಂತ ಈ ಮಂತ್ರದಿಂದ ಈ ಚಕ್ರಗತ ಭಗವದ್ ರೂಪಗಳನ್ನ ಉಪಾಸನೆ ಮಾಡಬೇಕು. ಒಂದು ಹೇಳ, ಒಳ್ಳೆ ಮೆರವಣಿಗೆ ಬರ್ತಾ ಇದೆ. ತಮಿಳಲ್ಲೂ ಮೆರವಣಿಗೆ ಅಂತಾರ. ಈ ಒಳ್ಳೆ ವಿಶೇಷವಾಗಿರತಕ್ಕಂಥ ಏನು ಮದುವೆ ಮೆರವಣಿಗೆ, ಯಾವುದು ಮೆರವಣಿಗೆ, ತ ಒಂದು ಮೆರವಣಿಗೆ ಬರ್ತಾ ಇದೆ. ಅಲ್ಲಿ ವ್ಯಕ್ತಿಯನ್ನ ಕೂಡಿಸಿದ್ದಾರೆ, ಒಳ್ಳೆಯ ಆಭರಣ ಎಲ್ಲ ಹಾಕಿದ್ದಾರೆ, ಆದರೆ ಎಲ್ಲರೂ ಬ್ಯಾಂಡು ಬೇಜ ಎಲ್ಲ ಇದೆ. ಎಲ್ಲರೂ ಬರ್ತಾರೆ, ಅದನ್ನ ನೋಡ್ತಾರೆ, ಯಪ್ಪ ಅಂತ ಓಡಿ ಹೋಗ್ತಾರೆ. ಯಾಕೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ಬಂದ, ಯಾಕೆ ಎಲ್ಲರೂ ನೋಡ್ತಾರೆ ಈ ಮೆರವಣಿಗೆಯನ್ನ, ಓಡ್ ಹೋಗ್ತಾ ಇದ್ದಾರೆ ಯಾಕೆ? ಬಂದು ನೋಡಿದ, ಒಳ್ಳೆ ಡೆಕೊರೇಷನ್, ಹೂ, ಆಭರಣ, ವಜ್ರದ ಆಭರಣ, ಬಂಗಾರದ್ದು ಎಲ್ಲ ಹಾಕಿದ್ದಾರೆ. ಆದರೆ ನೋಡಿದ, ಅಲ್ಲಿ ಒಂದೇ ಇದ್ದಿಲ್ಲ, ಏನಿದ್ದಿಲ್ಲ, ಪ್ರಾಣ ಇದ್ದಿಲ್ಲ. ಅದು ನೋಡಿದ ಕೂಡಲೇ ಅದು ಏನಾಯ್ತು, ಅದು ಹೆಣದ ಮೆರವಣಿಗೆ ಆಯಿತು. ಅದು ನೋಡಿ ಯಪ್ಪ ಅಂತ ಓಡಿ ಹೋದ. ಅದೇ ಪಕ್ಕದಲ್ಲಿ ಇನ್ನೊಂದು ಮೆರವಣಿಗೆ ಬರ್ತಾ ಇತ್ತು. ಚಿಕ್ಕ ಸೈಕಲ್ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾ ಇದ್ರು, ಇಬ್ಬರು ದಂಪತಿಗಳನ್ನ ಕರ್ಕೊಂಡು ಬರ್ತಾ ಇದ್ರು, ಒಬ್ಬನ ಕರ್ಕೊಂಡು ಬರ್ತಾ ಇದ್ರು. ಒಂದು ಒಂದು ರೂಪಾಯಿದು ಹೂವಿನ ಸರ ಅಲ್ಲಲ್ಲಲ್ಲಿ ಕಟ್ಟಿರ್ತಾರಲ್ಲ, ಬರೀ ದಾರ ಮಾತ್ರ ಕಾಣಿಸ್ತಾ ಇರುತ್ತೆ, ಹೂ ಅಲ್ಲಲ್ಲಿ ಇರುತ್ತೆ ಅಂತ ಹಾಕಿದ್ದಾರೆ. ಅವನೊಂದು ಕುಂಕುಮ ಹಚ್ಚಿದ್ದಾರೆ, ಇನ್ನೇನು ಇಲ್ಲ, ಸೈಕಲ್ ಅಲ್ಲಿ ಕರ್ಕೊಂಡು ಬರ್ತಾರೆ, ಒಂದು ಡಮ್ 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 ಬಾರ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಎಲ್ಲರೂ, ನೋಡಿ ನೋಡಿ ಆಹಾಹಾ ಅಂತಾರೆ. ಮತ್ತೆ ಅಷ್ಟು ಆಭರಣ ಹಾಕಿದ್ರು, ಒಂದು ಪ್ರಾಣ ಇಲ್ಲದಿದ್ರೆ ಯಾಕೋ ಎಲ್ಲ ಹೊರಟೋದ್ರು. ಹಾಗೇ ಹಿಂದೆ 15ನೇ ಅಧ್ಯಾಯದಲ್ಲಿ ಇನ್ನ ಎಲ್ಲ ಕಡೆ ಶಾಸ್ತ್ರದಲ್ಲಿ ಹೇಳಿದ, ಏನು ನಾನಾ ಕಮಲಗಳ ಚಿಂತನೆ, ಚಕ್ರದ ಚಿಂತನೆ, ಅಂಡ್ ಇನ್ನೇನು ಇಡೀ ಹರಿಕಥಾಮೃತಸಾರ ಬಾಯ್ಪಾಠ, ಅದರಲ್ಲಿ PhD ಎಲ್ಲ ಮಾಡಿದವು. ನಾನು ಅದಕ್ಕೆ ವಿರುದ್ಧ ಅಲ್ಲ, ಇದೊಂದು ಇಲ್ಲದಿದ್ದರೆ ಯಾವುದು ಸ್ವಾಮಿ ನೀ ಮಾಡಿಸ್ತಾ ಇದೀಯಪ್ಪ, ನಾನಾಗಿ ಏನು ಮಾಡಲಾರೆ ಎಂಬ ಆಲೋಚನೆ ಬಿಟ್ಟು ನಾ ಮಾಡಿದೆ ಎಂಬ ಅಹಂಕಾರ ಕೂತಿತ್ತ. ನಾನೇ ಮಾಡಿದೆ PhD, ನಾನು ಬರೆದ ಥೀಸಿಸ್ ಎಲ್ಲರೂ ನೋಡಬೇಕು, ಎಲ್ಲರೂ ಹೊಗಳಬೇಕು, ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ. ಓ ನಾ ಬರದೆ, ನಾ ಬರ ಏನಿದೆ ಅಹಂಕಾರ. ಅದಕ್ಕಂದ್ರು ಶಾಸ್ತ್ರ ಹಿಡಿದದ್ದೇ ಎರಡು ಕಳ್ಕೊಳ್ಳಿಕ್ಕೆ, ಅದು ಬೆಳೆಸಲಿಕ್ಕೆ ಶಾಸ್ತ್ರ ಕಾರಣ ಆಯ್ತಲ್ವಾ ಅಂದರು. ಅದಕ್ಕೆ ಇಲ್ಲಿ ಎಚ್ಚರ ಕೊಡ್ತಾ ಇದ್ದಾರೆ. ಏನು ಅಷ್ಟು ಮಾತ್ರ ಅಲ್ಲ, ಹೊರಗಿನ ಈ ಶಾಸ್ತ್ರ ಪ್ರಪಂಚದಲ್ಲಿ ನಾವು ತಿರುಗಾಡೋದು, ಅಲ್ಲಿ ನಾನಾ ರೀತಿ ಬರೆಯೋದು, ಉರಿಯೋದು, ಏನೇನಿದೆ ಎಲ್ಲ ಅಲ್ಲದೆ ಇನ್ನ ಒಬ್ಬರೇ ಕೂತು ಮಾಡೋ ಸಾಧನೆಗಳು, ಏನು ಈ ಚಕ್ರಗಳ ಚಿಂತನೆ ಅದು ಇದು ಅಂತ ಒಬ್ಬರೇ ಕೂತ್ಕೊಂಡು ಗಂಟೆಗಳ ಗಟ್ಟಲೆ ಧ್ಯಾನ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಒಳಗೆ ಒಂದು ಹುಳ ಕೂತಿದೆ, ಯಾವುದು ಅಹಂಕಾರ ಕೂತಿದೆ. ನಾ ಮಾಡಿದೆ, ನಾ ಓದಿದೆ, ನಾನೀ ಚಕ್ರಗಳ ಚಿಂತನೆ ಮಾಡ್ತಾ ಇದ್ದೇನೆ, ನಾನೀ ಚಕ್ರಗಳ ಚಿಂತನೆ ಮಾಡ್ತಾ ಇದ್ದೇನೆ, ನಾನಿಂಥ ಸಿದ್ಧಿಯನ್ನು ಪಡೆದಿದ್ದೇನೆ, ನನ್ನಷ್ಟು ಗೊತ್ತಿದ್ದವನು ಯಾರು ಇಲ್ಲ ಅಂತ ಈ ರೋಗ ಇರುತ್ತಲ್ಲ, ಅದೆಂಥದ್ದು ಅಂದರೆ ನಾವು ಕಲಿತಂಥ ಹರಿಕಥಾಮೃತ ಸಾರ ಓದೋದೇ, ಪುಸ್ತಕ ಮುಟ್ಟೋದೇ ಪುಣ್ಯ, ಓದೋದೇ ಪುಣ್ಯ, PhD ಮಾಡೋದು ಇನ್ನೂ ಪುಣ್ಯಕರ. ಹೌದು, ಯಾರಿಲ್ಲ ಅಂದರು. ಆದರೆ ಇದೆಲ್ಲ ಮತ್ತು ಚಕ್ರಗಳ ಚಿಂತನೆ, ಅದ್ಭುತ ಯೋಗ ಸಾಧನೆ, ಇವೆಲ್ಲ ಪುಣ್ಯಕರ. ಆದರೆ ಎಲ್ಲಿ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಅವನೇ ಈ ಜೀವನಾದ ನನ್ನಲ್ಲಿ ಜೀವ ಅಂತ ಹೆಸರಿದ್ದುಕೊಂಡು ತಾನೇ ನಿಂತು ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಏನೂ ಮಾಡಲಾರೆ ಎಂಬ ಎಚ್ಚರ ಇಲ್ಲದೆ ನಾ ಮಾಡ್ತೀನಿ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತಲೇ ಎಲ್ಲವೂ ಮಾಡಿಬಿಟ್ರೆ, ಅಂದರೆ ದೇವರೇ ಮಾಡಿಸ್ತಾ ಇದ್ದಾನೆ, ನಾವು ಮೇಲೆ ಒಗ್ಗರಣೆ ಇದು, ಆವಾಗ ಎಲ್ಲವೂ ಸಾಧನ ಅಂತ ಕರೆಸಿಕೊಳ್ಳುವ ಈ ಪ್ರಪಂಚವೆಲ್ಲ ವಿಷ ಆಗಿಬಿಡುತ್ತೆ ನಮಗೆ. ಅದನ್ನ ಈ 16ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಏನೂ ಹೊರಗಿನ ಸಾಧನೆ, ನಂತರ ಒಳಗಿನ ಈ ಚಕ್ರಾದಿಗಳ ಚಿಂತನೆ ಮೊದಲಾದ ಏಕಾಂತದಲ್ಲಿ ಕೂತು ಮಾಡುವ ಸಾಧನೆ, ಈ ಎಲ್ಲಾ ಸಾಧನೆಗಳೂ ಕೂಡ ವಿಶೇಷವಾಗಿ ಈ ಒಂದು ಅನುಸಂಧಾನವಿಲ್ಲದಿದ್ದರೆ ಎಲ್ಲವೂ ನಮಗೆ ವಿರುದ್ಧ ಆಗಿಬಿಡುತ್ತೆ. ಇದು ಪ್ರಾಣ ಸಮಾನ, ಅವೆಲ್ಲ ಆಭರಣದ ಸಮಾನ, ಮೆರವಣಿಗೆ ಸಮಾನ ಅಂತ ದೇವರು ಹೇಳುತ್ತಾ ಇದ್ದಾರೆ. ಮತ್ತೆ ನೀವೇ ಹೇಳಿ, 15ನೇ ಅಧ್ಯಾಯ ಚೆನ್ನಾಗಿದೆಯಾ, 16ನೇ ಅಧ್ಯಾಯ ಚೆನ್ನಾಗಿದೆಯಾ? ಹಾ, 15ನೇ ಅಧ್ಯಾಯ ತುಂಬ ಚೆನ್ನಾಗಿದೆ. ಅಪರೂಪದ ವಿಷಯಗಳು ಹೇಳಿದ್ದಾರೆ, ಆಯಾ ದಳಗಳು, ಅಲ್ಲಲ್ಲಿ ಅಕ್ಷರಗಳ ಚಿಂತನ, ಆ ಭಗವದ್ ರೂಪಗಳ ಚಿಂತನ ಅತ್ಯದ್ಭುತ, ತಿಳಿಯಲೇಬೇಕು, ಅನುಷ್ಠಾನ ಮಾಡಬೇಕು. ಬಟ್ ಜಾಗ್ರತೆ. ಶುಭಗ್ರತೆ ಇದು ಬೇಕು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಬಿಂಬರೂಪದ ಉಪಾಸನೆ ಪ್ರಧಾನ ಅಂತ ಹೇಳಿದ್ದೇ 16ನೆಯ ಅಧ್ಯಾಯ. ಇದು ದೇವರು ಹೇಳ್ತಾರೆ, ಇದನ್ನ ಕೇಳಿದ್ರೆ ಸಾಕಯ್ಯ ಮೋಕ್ಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಆ ಬಿಂಬ ರೂಪದ ಚಿಂತನೆ ಅತ್ಯಂತ ಅದ್ಭುತವಾದ್ದು. ಅದೇ ಬಿಂಬನ ಹೇಗೆ ಚಿಂತನೆ ಮಾಡಬೇಕು, ಮೂಲ ರೂಪದಿಂದ ಅಭಿನ್ನವಾದ ಕಿಡಿಗಳಂತೆ ಬಂದದ್ದು ಈ ವಿಶೇಷವಾಗಿರತಕ್ಕಂಥ ಬಿಂಬರೂಪ. ಪ್ರಳಯ ಕಾಲದಲ್ಲೂ ಸೃಷ್ಟಿ ಕಾಲದಲ್ಲೂ ಯಾವ ಕಾಲದಲ್ಲೂ ಜೀವನನ್ನು ಬಿಟ್ಟು ಹೋಗದೆ ಜೀವನೊಳಗೆ ಸದಾ ಕಾಲ ಮೋಕ್ಷದಲ್ಲೂ ಸದಾ ಕಾಲ ನಮ್ಮ ಜೊತೆಗೇ ಇರತಕ್ಕ ಒಂದು ಭಗವದ್ ರೂಪ ಯಾವುದು ಅಂದ್ರೆ ಅದೇ ಈ ಜೀವನಾಮಕ ಭಗವದ್ ರೂಪ. ಜೀವನಾಮಕ ಭಗವದ್ ರೂಪ ಇದೇ ಬಿಂಬ. ಇದನ್ನ ನಾವು ಉಪಾಸನೆ ಮಾಡಬೇಕು, ಇದನ್ನ ಚಿಂತನೆ ಮಾಡಬೇಕು. ಇವನೇ ನಮ್ಮೊಳಗೆ ನಿಂತು ಸಕಲ ಕರ್ಮಗಳನ್ನ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆ ನಮಗೆ ಅತ್ಯಂತ ಪ್ರಧಾನ ಅಂತ ತಿಳಿಸಿದರು. ಇನ್ನು ಮುಂದಕ್ಕೆ ಹೋಗೋಣ. ಯಾಕಂದ್ರೆ ನಿನ್ನ ಹೇಳುವಾಗ ಈ ವಿಷಯಕ್ಕೆ ನಾನು ಒತ್ತು ಕೊಟ್ಟು ಅಷ್ಟು ಹೇಳಿದ್ದಿಲ್ಲ ಅಂತ ಅನಿಸ್ತು. ಮೇಲೆ ಮೇಲೆ ಹಾರಿ ಹೋದರೆ ಹೇಳಬೇಕಾದ ವಿಚಾರವೇ ಹಾರಿ ಹೋಗುತ್ತೆ. ಹೋದವೇ ಅದರಿಂದ ಇದು ಇಲ್ಲಿ ಮಾತ್ರ ಅಲ್ಲ, ನೀವು ವಿಶೇಷವಾಗಿ ಗೀತಾ ತಗೊಳ್ಳಿ. ಗೀತಾದಲ್ಲೂ ಕೃಷ್ಣ ಅದನ್ನೇ ಹೇಳ್ತಾನೆ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಹೇಳ್ತಾನೆ. ತನ್ನಿಂದ ಕರ್ಮಗಳು ವಿಶೇಷವಾಗಿ ನಡೆದು ಹೋಗ್ತಾ ಇವೆ ಅಂತ ರಾಯರು ಬರೀತಾರೆ ಗೀತಾ ವಿವೃತಿಯಲ್ಲಿ. ಅಂತಹ ಕಾಲಕ್ಕೆ ಈ ಕರ್ಮಗಳೆಲ್ಲ ಸ್ವತಂತ್ರವಾಗಿ ನಾ ಮಾಡಿದ್ದಲ್ಲ, ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ. ಒಂದು ಕರ್ಮ ಶ್ವಾಸವೂ ಕೂಡ, ಪ್ರಯತ್ನ ದೂರ ಇರಲಿ, ಶ್ವಾಸವೂ ಕೂಡ ನಾನಾಗಿ ಮಾಡಲಿಕ್ಕಾಗಲ್ಲ. ನನ್ನಿಂದ ಶ್ವಾಸ ಬಿಡಿಸೋದು ಅವನೇ, ಪ್ರಯತ್ನ ಮಾಡಿಸೋದು ಅವನೇ, ಎಲ್ಲವೂ ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇದ್ದರೆ ಅವನು ಏನಾಗ್ತಾನೆ, ಬುಧ ಅಂದ್ರೆ ಅಪರೋಕ್ಷ ಜ್ಞಾನಿಯಾಗ್ತಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆ ವಿಷಯವನ್ನ ಈ 16ನೆಯ ಅಧ್ಯಾಯದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈಗ 2ನೇ ಅಧ್ಯಾಯಕ್ಕೆ ಹೋಗೋಣ. 2ನೇ ಅಧ್ಯಾಯದಲ್ಲಿ ಏನು ಹೇಳಿದರಯ್ಯ, ಅವಾಗ ಹೇಳ್ತಾರೆ, ಅಯ್ಯ ಈ ವಿಶೇಷವಾಗಿರತಕ್ಕಂಥ ಜೀವ ಇದ್ದಾರಲ್ವಾ, ಈ ಜೀವ ನಾನಾ ರೀತಿಯಾಗಿರತಕ್ಕಂಥ ಈ ಪಟ್ಟಣಗಳನ್ನ ದಾಟಿಕೊಂಡು ಬರ್ತಾನಯ್ಯ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಪಟ್ಟಣಗಳಲ್ಲಿ ನಾನಾ ಭೀಕರವಾದಂಥ ತೊಂದರೆಗಳಿರುತ್ತೆ, ಇವನನ್ನ ಸೆಳಕೊಂಡು ಹೋಗ್ತಾರೆ ಎಂಬ ಭಟರು. ಬಡೀತ ಬಡೀತ ಕಡೀತ ಹೋಗ್ತಾರೆ, ಇವರನ್ನ ಬಡಿಯುವಾಗ ಕೇಳುವ ನಾಥರಿಲ್ಲ. ಅದಕ್ಕೆ ಹೇಳ್ತಾರೆ ನೀರು ಇಲ್ಲ ಏನು ಇಲ್ಲ, ಆಯಾ ಪಟ್ಟಣಗಳು ಸೇರಿದಾಗ ತನ್ನವರು ಏನಾದರೂ ವಿಶೇಷವಾಗಿ ಪಿಂಡ ಪ್ರದಾನಾದಿಗಳು ಮಾಡಿದ್ರೆ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡ್ತಾನ ಜೀವ ಅಲ್ವೇ. ಇನ್ನ ನಮ್ಮಲ್ಲೇ ಇರ್ತಾರೆ ವಿಶೇಷವಾಗಿ ಈ ವಿಚಾರಗಳು ನಾವು ಹೇಳಬೇಕು. ಏನು ಅಂದರೆ ಈ ಶ್ರಾದ್ದ ಮಾಡುವವರಲ್ಲೇ, ಈ ಕ್ರಿಯೆಯನ್ನು ಹಿಡಿಯುವವರಲ್ಲೇ ನಾನಾ ರೀತಿಯಾದವರು ತುಂಬಾ ಜನ ಇದ್ದಾರೆ. ಮೊನ್ನೆ ಒಬ್ರು ಕೇಳ್ತಾರೆ, ಅಲ್ಲ ನಾನು ದಿನಾಗ್ಲೂ ಜನಿವಾರ ಅಂದ್ರೆ ಯಜ್ಞೋಪವೀತ ಬೆಳಿಗ್ಗೆ ಸಂಧ್ಯಾ ವಂದನೆ ಕಾಲಕ್ಕೆ ಎಲ್ಲ ಇಟ್ಟುಕೊಂಡು ಎಲ್ಲ ಮಾಡ್ತೇನೆ, ಆಫೀಸ್ಗೆ ಹೋಗುವಾಗ ಅದು ಇರಿಟೇಟ್ ಆಗ್ತಾ ಇರುತ್ತೆ ಈ ಯಜ್ಞೋಪವೀತ. ಆ ಯಜ್ಞೋಪವೀತವನ್ನ ಆಫೀಸಿಗೆ ಹೋಗುವಾಗ ಘೂಟಕ್ಕೆ ಅಂದ್ರೆ ಒಂದು ಮಳೆಗೆ ನೇತ್ ಹಾಕಿ ಹೊರಟೋಗ್ತೇನೆ, ಮಾರನೆಯ ದಿನ ಬೆಳಿಗ್ಗೆ ಬಂದು ಅದನ್ನ ಹಾಕೊಳ್ತೇನೆ ನಾನು. ನಾನೊಂದು ಕಡೆ ಹೋಗಿ ಸಿಕ್ಕಾಕೊಂಡಿದ್ದೆ. ಎಲ್ಲ ಈ ಮಹಾತ್ಮರೆಲ್ಲ ಸೇರಿಕೊಂಡಿದ್ರು, ಅವರೆಲ್ಲರೂ ಚರ್ಚೆ ಮಾಡ್ತಾ ಇದ್ರು. ಎಲ್ಲರೂ ಏನು ಕಮ್ಮಿ ಅಲ್ಲ, ಎಲ್ಲರೂ ಕೂಡ ಒಂದು ಎರಡು ಅಲ್ಲ, 3-4 ಲಕ್ಷಗಳೇ ಸಂಪಾದನೆ ಮಾಡುವವರು, ಎಲ್ಲ ಆಫೀಸರ್ಗಳು ಎಲ್ಲ ಸೇರಿದ್ದಾರೆ, ಮಹಾತ್ಮರೆಲ್ಲ ಸೇರಿದ್ದಾರೆ, ಒಂದು ಕಡೆ ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಆಫ್ಟರ್ ರಿಟೈರ್ಮೆಂಟ್ ಆರ್ ಬಿಫೋರ್ ರಿಟೈರ್ಮೆಂಟ್ ವಾಟ್ ಈಸ್ ದಿಸ್ ಸಾಧನ ಅಂತ ಅವರು ಚರ್ಚೆ. ಅದರಲ್ಲಿ ನಾನಾ ವರ್ಗ ನಂಗೆ ಹೊರಗೆ ಬಂದರು. ಅದಕ್ಕೆ ಚೆನ್ನಾಗಿ ನೋಡ್ತಾ ಇದ್ದೆ, ಅಪ್ಪ ಏನು ಸಾಧನೆ ವಿಚಿತ್ರ ಅಂತ ಕೆಲವರು ಅದು ಹೇಳಿದರು. ನಾವಂತೂ ಅಪ್ಪ ದಿನಾಗೂ ಆ ಜನಿವಾರ ಮೇಲಕ್ಕೆ ಹಾಕ್ತೀವಿ, ಬೆಳಿಗ್ಗೆ ಎದ್ದ ಕೂಡಲೆ ಸ್ನಾನ ಆದ ಕೂಡಲೆ ಹಾಕ್ಕೊಂಡ್ಬಿಡ್ತೀವಿ, ನಾವು ಹಾಕ್ಕೊಂಡ್ಬಿಟ್ಟು ಸಂಧ್ಯಾನ ಮಾಡ್ತೀವಿ. ಅದು ಸ್ವಲ್ಪ ನಮಗೆ ಮೈ ಮೇಲೆ ಇದ್ರೆ ಆ ಮಲಗಿದಾಗ ಇರಿಟೇಟ್ ಆಗ್ತಾ ಇರುತ್ತೆ, ಅದಕ್ಕೆ ರಾತ್ರಿ ಹಾಕ್ಕೊಳ್ಳಲ್ಲ. ಆಫೀಸ್ಗೆ ಹೋದಾಗ ಇರಿಟೇಟ್ ಆಗ್ತದೆ. ಅದು ಅಲ್ಲದೆ ಅದು ಇದ್ರೆ ಕಿವಿಗೇನೋ ಹಾಕೋಬೇಕು ಅಂತ ಹೇಳ್ತಾರೆ, ಇದ್ರೆ ತಾನೇ ಪ್ರಾಬ್ಲಮ್. ಅದಕ್ಕೆ ಇಲ್ಲಿ ಮನೆಯಲ್ಲಿ ಊಟಕ್ಕೆ ಹಾಕಿ ಭದ್ರವಾಗಿ ಮಡಿಯಲ್ಲಿ ಇಟ್ಟು ಹೋಗ್ತಿರ್ತೀವಿ, ಮತ್ತು ಬೆಳಿಗ್ಗೆ ಸ್ನಾನ ಮಾಡಿ ಮಡಿಯಿಂದ ಅದಕ್ಕೆ ಹಾಕೊಳ್ತೀವಿ ಅಂತ ಒಬ್ಬರಂದ್ರು. ಅವ್ರ ಸಂಶಯ ಏನು, ಈ ಶ್ರಾದ್ದ ಮಾಡೋ ಕಾಲಕ್ಕೆ ದಿನಾಗೂ ತೆಗೆದುಹಾಕಿದ ಆ ಯಜ್ಞೋಪವೀತವೇ ಹಾಕ್ಕೋಬೇಕಾ ಅಥವಾ ವಿಶೇಷವಾಗಿ ಹೊಸ ಯಜ್ಞೋಪವೀತ ಹಾಕ್ಕೋಬೇಕಾ ಅವತ್ತು ಅಂತ ಅವರ ಪಾಪ ಪ್ರಶ್ನೆ ಆಗಿತ್ತು. ಇನ್ನೊಬ್ಬರಂದ್ರು, ಅವರೊಂದು ಎಷ್ಟು, ಒಂದು 70 ವರ್ಷ ಪ್ರಾಯ, ಅವರದು ಇಲ್ಲೋ ಅದಕ್ಕೆ ನಾನು ಹಾಗೆ ಮಾಡಲ್ಲ, ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಒಮ್ಮೆನೆ ಉಪಕರ್ಮದ ದಿವಸ ಅಂತ ಹಾಕ್ಕೊಳ್ತೀವಲ್ಲ ಅವತ್ತು ತೆಗೆದಿಟ್ಟದ್ದು, ನಾನು ಮತ್ತು ತೆಗೆದು ಹಾಕೋದು ಇವೆಲ್ಲ ನಾ ಮಾಡ್ಲಿಕ್ಕೆ ಹೋಗಲ್ಲಪ್ಪ, ಸುಮ್ಮನೆ ಅನ್ನಿಸ್ತರಿ ಈ ಪ್ರಾಬ್ಲಮ್ಸ್ ಎಲ್ಲ ಇನ್ವೈಟ್ ಮಾಡಿದಂಗೆ ಆಗುತ್ತೆ. ಆದ್ದರಿಂದ ಆ ಯಜ್ಞೋಪವೀತ ತೆಗೆದದ್ದನ್ನ ನಮ್ಮಪ್ಪ ಶ್ರಾದ್ದ ಕಾಲಕ್ಕೆ ನಾನು ಹಾಕ್ಕೊಳ್ತೇನೆ, ಒಂದೇ ಸಲ ಹಾಕ್ಕೊಳ್ತೀನಿ, ಹೊಸದೇ ಇರುತ್ತೆ ಮತ್ತು ಚೇಂಜ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ದೊಡ್ಡವರವರು ಹೇಳಿದರು. ಇನ್ನಾ ಒಬ್ಬರು ಕೂತಿದ್ದಾರೆ, ಅವರು ಇನ್ನಾ ಪರಮ ಮಹಾತ್ಮರವರು, ಅವರು ಹೇಳುತ್ತಾರೆ, ಅಲ್ಲ ನಾನು ಇದು ಅಲ್ಲ ಅದು ಅಲ್ಲ, ನಾನು ಈ ಯಜ್ಞೋಪವೀತ ಎಂಬುದು ನಮ್ಮಲ್ಲಿ ಸಂಪ್ರದಾಯ ಏನು ಬಂದಿದೆ ಅಂತ ಹೇಳಿದರೆ ಅದು ಒಳ್ಳೆ ತಿಳ್ಕೊಂಡಿದ್ದಾರೆ, ವಿಶೇಷವಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅವರು ಹೇಳಕ್ ಶುರು ಮಾಡಿದ್ರು, ನಾವು ಯಜ್ಞೋಪವೀತ ಉಪಕರ್ಮ ದಿವಸೇ ಮೇಲೆ ಹಾಕ್ಬಿಡ್ತೀವಿ, ಅದನ್ನ ಬರಲ್ಲ. ಈ ಬ್ರಾಹ್ಮಣರು 2 ಯಜ್ಞೋಪವೀತ ಹಾಕೊಂತಾರೆ, 3 ಎಳೆದು 2 ಹಾಕೊಂತಾರೆ, ಒಂದು ವಿಶೇಷವಾಗಿ ವೇದಾಧಿಕಾರ, ಎರಡನೆಯದು ಗೃಹಸ್ಥ ಧರ್ಮ, ನಂತರ 3ನೇದು ಹಾಕ್ಕೊಳ್ತಾರೆ, ಅದು ಯಾವುದು, ಒಂದು ಉಪವೀತ ಅಂತ ಹಾಕ್ಕೊಳ್ತಾರೆ, 4ನೇದು ವಿಶೇಷವಾಗಿ ಮನೆಯಲ್ಲಿ ಬ್ರಹ್ಮಚಾರಿಗಳೇನಾದರೂ ಕಳ್ಕೊಂಡು ಹೋದ್ರೆ. ನಂಗೆ ಆಶ್ಚರ್ಯ, ಎಂಥ ಜ್ಞಾನ ಇದೆ ಇವರಿಗೆ ಅಂತೇಳಿ, ಹುಡುಗನಿಗೆ ಥಟ್ಟನೆ ಆ ಯಜ್ಞೋಪವೀತ ಹಾಕ್ತಾರೆ. ಅದಕ್ಕೆ ನಾನು ಪ್ರತಿ ವರ್ಷ ಬಂದಾಗ ಆಚಾರ ಕೇಳ್ತೇನೆ, ನೀವೇ ಒಂದು ಯಜ್ಞೋಪವೀತ ಎಕ್ಸ್ಟ್ರಾ ಹಾಕೊಂಡ್ಬಂದು ನಮ್ಗೆ ಹಾಕ್ಬಿಡ್ರಿ ಅಂತ ಹೇಳ್ತೀವಿ. ಅವ್ರು ಪಾಪ ನಮ್ಗೆ ಗೊತ್ತಿದ್ದವ್ರೆ ಎಲ್ಲ ಮಾಡಿಸ್ಬಿಡ್ತಾರೆ. ಅವರು ಅದು ಅಂದರು, ಅದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೀಗೆ ಆಚಾರಗಳನ್ನ, ಸ್ವಲ್ಪ ಹೇಗೆ ಅಂದರೆ ಅವರೇ ನಿಂತು ಎಲ್ಲ ಮಾಡಿಸ್ಬಿಟ್ರೆ ಬೆಸ್ಟಪ್ಪ, ಏನು ಪಿಂಡ ಕಟ್ಟಬೇಕು ಎಲ್ಲ ಮಾಡಬೇಕು ಎಲ್ಲ ನಮ್ಗೆ ಆಗಬೇಕು, ಇನ್ನು ನಮ್ಮ ಚೂರು ಕೈಲಾಗಿದ್ದನ್ನು ಅವರೇ ಪಿಂಡ ಇಡಬೇಕು ಅಷ್ಟೇ, ಅಂದರೆ ನೋ ಪ್ರಾಬ್ಲಮ್, ನಮ್ಮ ಆಚಾರ ಅಲ್ವಾ. ಈ ಥರ ಸಿಸ್ಟಮ್ ಡೆವಲಪ್ ಆಗಿಬಿಟ್ಟಿದೆ. ಇಂಥ ಕಾಲಕ್ಕೆ ಈ ಪುರಾಣ ಕಟ್ಕೊಂಡು ಏನು ಮಾಡಬೇಕಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು. ಆಮೇಲೆ ನನ್ನ ಕೇಳಿದರು, ಆಚಾರ್ಯ ಇದರಲ್ಲಿ ಯಾವ ಸಿಸ್ಟಮ್ ಒಳ್ಳೇದು ಅಂತ. ಅವಾಗ ನಾನು ಹೇಳಿದೆ, ಸ್ವಲ್ಪ ನಾನು ಇಲ್ಲ ಗ್ರಂಥಗಳು ತಿರುಗಿ ಹಾಕಿ ನೋಡಿದ್ದೀನಪ್ಪ, ಇಷ್ಟೆಲ್ಲ ಚರ್ಚೆ ನಾನು ಎಂದೂ ಜೀವನದಲ್ಲಿ ಮಾಡಿದ್ದಿಲ್ಲ, ಆದ ಕಾರಣ ಇನ್ನೊಂದ್ಸಲ ನೋಡಿ ಹೇಳ್ತೀನಿ ಅಂತೇಳಿ ಹಾಗೆ ಬಂದ್ಬಿಟ್ಟಿದ್ದಾಯಿತು. ನನಗೆ ಶಾಕ್ ಆಗಿತ್ತು, ಇಂಥ ಒಂದು ಸಾಧನೆ ಮಾಡಿದ್ರೆ ಇರ್ತಾರಲ್ಲ ಅಂತ. ಯಾಕೆ ಇಂಥವ್ರು ಇದ್ದಾರೆ. ಇನ್ನೂ ಒಬ್ಬರು ಪಾಪ ಶ್ರಾದ್ದಕ್ಕೆ ಆಚಾರ ಬಂದು ಅಲ್ಲಿ ಕೂಡ್ತಾ ಇದ್ದಾರೆ. ಕರ್ತೃ ಆದವರು ಪಾಪ ಮೊಣಕಾಲು ಕಾಲಿಗೆ ಕೈ ತಿಕ್ತಾ ಕೂತಿದ್ದಾರೆ. ಅವಾಗ ಆ ಪುರೋಹಿತರು ಹೇಳಿದ್ದು ನಮ್ಗೆ ಗೊತ್ತಿದ್ದವರದ್ದೇ ಎಲ್ಲ ಸೆಟಪ್ ಎಲ್ಲ.
ಆವಾಗ ಪುರೋಹಿತರು ಕೇಳಿದ್ರು, ಅದೇನು ಕಾಲಿಗೆ ನೋವಾಗ್ತಾ ಇದೆಯಾ? ಇಲ್ಲ, ಹೀಗೆ ನಮ್ಮ ಮಗ ಪಾಪ ತಡ ಆಗತ್ತಲ್ಲ ಈ ಶ್ರಾದ್ದ, ಅದಕ್ಕೆ ಒಂದು ಎರಡು ಇಡ್ಲಿ ಎರಡು ವಡೆ ತಂದ್ಕೊಟ್ಟಿದ್ದ. ಆ ವಡೆ ತಿಂದ್ಬಿಟ್ಟಿದೆ, ಎಣ್ಣೆ ತಿಂದದ್ದು ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೆ ಮೈಗೆ ಹಚ್ತಾ ಇದ್ದೇನೆ. ಆಚಾರಿಗೆ ಅಲ್ಲಿ ಇರಬೇಕಾ, ಓಡಿ ಹೋಗ್ಬೇಕಾ, ಏನು ಮಾಡಬೇಕು ಅರ್ಥ. ಇದು ನಡೆದದ್ದು ನಾನು ಪುಸ್ತಕ ಗ್ರಂಥದ ಮುಂದೆ ಕೂತ್ಕೊಂಡು ಇಲ್ಲದ್ದೆಲ್ಲ ಹೇಳುವವನಲ್ಲ, ನಡೆದದ್ದು. ಮೈಗೆ ಹಚ್ತಾ ಇದ್ದಾರೆ ಶ್ರಾದ್ದ ಮಾಡ್ಲಿಕ್ಕೆ ಮೊದಲು. ಮತ್ತೆ ಇವರೆಲ್ಲ ಶ್ರಾದ್ದಗಳು ಮಾಡಿದರೆ ಅವ್ರು ಮೇಲಕ್ಕೆ ಹೋದ್ರು ಪಾಪ ಚೆನ್ನಾಗಿ ಕೂತಿರ್ತಾರೆ, ಕೆಳಗೆ ಬಂದು ಬೀಳಲ್ವೇ? ಇಂಥವ್ರು ಇದ್ದಾರೆ. ನಾನು ಸುಮ್ಮನೆ ಈ ನರಕ ಅದು ಇದು ಅಲ್ಲದೆ ಏನು ರಿಪೇರ್ ಆಗ್ಬೇಕು ಅದು ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಬಂದೆ. ಹೀಗೆ ಮಾಡಿಕೊಂಡಿದ್ದು. ಇನ್ನ ಈ ಗರುಡ ಪುರಾಣ ಹೇಗ್ ಕೇಳುತ್ತಾರೆ ಅಂದ್ರೆ ಕಟಾಚಾರ ಪುರಾಣ. ಅದಕ್ಕೂ ಪಕ್ಕದವ್ರು ಹೇಳ್ತಾರೆ, ನೋಡ್ರಿ ಈ ಸತ್ತೋದ ಕಾಲಕ್ಕೆ ನಿಮ್ಮವ್ರು ಹೋಗಿದ್ದಾರಲ್ಲ, ಆ ಗರುಡ ಪುರಾಣ ಹೇಳಿದಂಗಿದ್ರೆ ನಿಮ್ಮವ್ರಿಗೆ ಸದ್ಗತಿ ಆಗಲ್ಲ. ಮತ್ತೇನ್ ಮಾಡ್ತಾರೆ, ನಿಮ್ಮ ಮನೆ ಮೇಲೆ ಕೊಡ್ತಾರೆ, ನಿಮಗೆ ಕಾಟ ಕೊಡ್ತಾರೆ, ಅದಕ್ಕೆ ಹೇಗಾದ್ರೂ ಹೇಳಿಸ್ಬಿಟ್ರಿ ಅಂದ್ರೆ ಆ ಯಾರೊಬ್ಬರು ಬಲಿಪಶು ಆಚಾರ ಸಿಗ್ತಾರೆ, ಅವ್ರಿಗೆ ಹೇಳಿ ಆಚಾರ್ಯ ಹೇಳಿ ಎಷ್ಟಪ್ಪ ಅಂದ್ರೆ ಎಷ್ಟು ಕಮ್ಮಿ ದಿನದಲ್ಲಿ ಹೇಳಲಿಕ್ಕೆ ಆಗುತ್ತೆ ಹೇಳಿ? ಒಂದ್ ದಿನ ಆಗುತ್ತಾ, ಎರಡು ದಿನ ಆಗುತ್ತಾ, ಮೂರು ದಿನ ಆಗುತ್ತಾ, ನೋಡ್ರಿ ಒಂದೇ ಆದ್ರೆ ಬೆಸ್ಟ್. ಆ ಬಂದು ಆಚಾರ ಪಾಪ ವ್ಯಕ್ತಿ ಬಂದು ಕೂತರೆ ಆತ ಒಬ್ಬನೇ ಕಳಕ್ ಕೂತಿರ್ಬೇಕು, ಮಿಕ್ಕವರೆಲ್ಲ ಅಂತರಿಕ್ಷದಲ್ಲಿ. ಎಲ್ಲಿ ಎಲ್ಲರೂ ವಿಶೇಷವಾಗಿ ಈ ಚೇರುಗಳು ಹಾಕೊಂಡು ಕೂತಿರ್ತಾರೆ, ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ, ಆ ಆಚಾರನ ಕಟಾಕ್ಷದಿಂದ ನೋಡ್ತಾ ಇರ್ತಾರೆ. ಅಯ್ಯೋ ಪಾಪ ಈ ಪ್ರಾಣಿ ಬಂದಿದ್ದಾನೆ, ಇವನು ಯಾವಾಗ ಬಿಡ್ತಾನಾ ಅಂತ. ಯಾರು ಅದನ್ನ ಮುಖ ನೋಡಲ್ಲ, ಪ್ರವಚನ ಮಾಡೋ ಕಾಲಕ್ಕೆ ಮುಖ ನೋಡಲ್ಲ, ಎಲ್ಲ ಆಕಾಶ ನೋಡ್ತಾ ಇರ್ತಾರೆ ಗಂಭೀರವಾಗಿ. ಆ ಪ್ರಾಣಿ ಪರಿಸ್ಥಿತಿ ಏನಾಗಿರ್ಬೇಕು? ಇಂಥ ಪರಿಸ್ಥಿತಿಯಲ್ಲಿ ಗರುಡ ಪುರಾಣಗಳು ಕೇಳೋದಕ್ಕಿಂತ ಎಂಥದ್ದಲ್ಲವೇ? ನೀವೆಲ್ಲ ಹಾಗಲ್ಲ, ನೀವು ಒಳ್ಳೆ ಒಳ್ಳೆ ಸಾಧಕರು, ಇಂಥವರೆಲ್ಲ ನಮ್ಮ ಮಧ್ಯೆ ಸಿಗ್ತಾರೆ, ಇವರಿಗೆಲ್ಲ ಗರುಡ ಪುರಾಣ ಅದು ಇದು ಇವರಿಗೆಲ್ಲ ಯಾಕೆ ಅಲ್ವೇ? ಸರಿ, ಇಂಥವರನ್ನೆಲ್ಲ ಯಾರು ಯಾರಾದರೆ ತಂದೆ ತಾಯಿಗಳು ತಮಗೆ ಎಷ್ಟು ಉಪಕಾರ ಮಾಡಿದ್ದಕ್ಕೆ ಚೂರೂ ಅವರಿಗೆ ಕೃತಜ್ಞತೆ ಸಲ್ಲಿಸದೆ ಅದಕ್ಕೆ ಇಂಥ ರೀತಿಯಲ್ಲಿ ನಾನಾ ಅಷಡ್ಡಾಡತನ ಮಾಡ್ತಾರಲ್ಲ, ಅವರನ್ನೆಲ್ಲ ಈ ದಕ್ಷಿಣ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ವಿತೌಟ್ ಮೆರೆಸಿ ಕತ್ತರಿಸಿ ಹಾಕ್ತಾ ಕರ್ಕೊಂಡು ಹೋಗ್ತಾರಂತೆ. ಹೇಳ್ತಾರೆ, ನಿರ್ಗೃಹಣೈಹಿ ಕೃಷ್ಯಮಾಣಸ್ತು ರುದತೇಚ ಪುನಃ ಪುನಃ. ಅವರು ಏನು ಚೂರು ಕರುಣೆ ಇಲ್ಲದೆ ಸೆಳಕೊಂಡು ಹೋಗ್ತಾ ಇರ್ತಾರಂತೆ. ಅವನು ಅತ್ತತ್ತು ಪುಡಿ ಆಗ್ತಾ ಇರ್ತಾನೆ, ಕೇಳೋ ನಾಥರಿರಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅವನ ಬಡಿತಾ ಇರ್ತಾರೆ, ಬಡಿತಾ ಇರುವಾಗ ಅವನು ಕೇಳ್ತಾನಂತೆ. ಹೇಳ್ತಾರೆ ನೋಡಿ, ತಪ್ಪಾಯ್ತು, ಕ್ಷಮ ಮಾಡಿ, ನನ್ನ ಬಿಟ್ಬಿಡಿ ಅಂತ ಕೇಳಿದ್ರೆ ಯಮಧರ್ಮರಾಜರು ಭಟರು ಹೇಳ್ತಾರಂತೆ, ಅಯ್ಯ ನಿನಗೂ ನಮಗೂ ಯಾವ ಸಂಬಂಧ ಇಲ್ಲ, ನಾವು ದೇವರ ಆಜ್ಞೆಯನ್ನ ಮಾಡ್ತಾ ಇದ್ದೀವಿ, ಆತ ದೇವರು ನಮಗೆ ಬಡಿ ಅಂತ ಹೇಳಿದ್ದಾರೆ, ಅದು ದೇವರ ಪೂಜಾ ಅಂತ ಮಾಡ್ತಾ ಇದ್ದೀವಿ, ನಿನ್ನ ಮೇಲೆ ನಮಗೆ ಶತ್ರುತ್ವ ಇಲ್ಲ, ದಯವಿಟ್ಟು ನಮ್ಮ ಕೆಲಸಕ್ಕೆ ತೊಂದರೆ ಕೊಡಬೇಡ ಹೇಳ್ತಾರಂತವ್ರು. ದಯವಿಟ್ಟು ಪ್ಲೀಸ್ ಡು ನಾಟ್ ಡಿಸ್ಟರ್ಬ್, ನಾವು ಏನು ಹೇಳಿದ್ದಾರೆ ಅದನ್ನು ಚಾಚು ತಪ್ಪದೆ ಎಲ್ಲ ಮಾಡಬೇಕು, ಅದರಲ್ಲಿ ಮತ್ತೆ ಚೂರು ಬಿಟ್ಟರು ದೇವ್ರು ನಮ್ಮ ಬಿಡುತ್ತಾರೆ, ಆದ ಕಾರಣ ದಯವಿಟ್ಟು ನೀನು ಏನು ತಪ್ಪು ತಿಳ್ಕೋಬೇಡ ಅಂತ ಹೇಳಿ ಮತ್ತೆ ನಿರ್ಘೃಣರಾಗಿ ಹೊಡಿತಾ ಇರ್ತಾರಂತೆ. ಹಾಗೇ ಸೆಳ್ಕೊಂಡು ಹೋಗ್ತಾ ಇರ್ತಾರೆ. ಆ ನಾನಾ ರೀತಿಯಾಗಿರತಕ್ಕಂಥ ಆ ದುಃಖಗಳನ್ನು ಹೇಳ್ತಾ ಬರ್ತಾರೆ. ಯಪ್ಪ ಮೈ ಎಲ್ಲ ನವರೇ ಇಡುತ್ತೆ. ಅಲ್ಲ ಆಚಾರ್ಯ, ನಮಗೆ ಒಳ್ಳೇದೆಲ್ಲ ಹೇಳಿದಿರಿ, ಮತ್ತಿದ್ಯಾಕೆ ಹೇಳ್ತಾ ಇದ್ದೀರಿ? ಹೇಳಲೇಬೇಕಾದ್ದರಿಂದ. ಯಾಕೆ? ಯಾರಿಗಾದರೆ, ಯಾರಿಗಾದರೆ ಈ ಒಂದು ಮಾರ್ಗವಿದೆ ಎಂಬುದೇ ಎಚ್ಚರವಿಲ್ಲವು, ನಿರ್ಲಕ್ಷ್ಯವಾಗಿರುತ್ತಾರೋ, ಸಜ್ಜೀವ ರಾಶಿಗಳಾಗಿರುತ್ತಾರೋ, ಅಂಥವರಿಗೆ ಎಚ್ಚರ ಕೊಡಲಿಕ್ಕೆ ಇದೆಲ್ಲ ಹೇಳ್ತಾ ಇದ್ದಾರೆ. ಸತ್ಯವಾಗಿ ಇದೆ ಈ ಮಾರ್ಗಗಳೆಲ್ಲ, ಸುಳ್ಳಲ್ಲ, ಸತ್ಯವಾಗಿ ಇದೆ.
ಭೀಕರವಾದ ಮಾರ್ಗಗಳಿವೆ, ಅದನ್ನು ಹೇಳ್ತಾ ಆ ಬರ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ವೈತರಣಿಯ ಹತ್ರ ಬರ್ತಾರಂತೆ. ಇನ್ನ ಏನು, ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಿಲ್ಲ, ಅಲ್ಲಿನ್ನ ಇವರ ಪಾಪಗಳು ನಿಶ್ಚಯ ಆಗಿಲ್ಲ, ಇನ್ನ ಪ್ರಯಾಣ ಮಾರ್ಗ, ಅದರಲ್ಲೇ ಒಂಥರ ಟಚ್ ಆಗಿದೆ. ಯಾವುದು ವೈತರಣಿ, ವೈತರಣಿ ಹತ್ರ ಬಂದಾಗ, ವೈತರಣಿ ಅಂದ್ರೆ ಜಾಗ್ರತೆ. ನಾನಾ ಕಂಡ ಕಂಡ ಕಾಲುವೆಯನ್ನು ನೋಡಿದಾಗೆಲ್ಲ ಇದು ವೈತರಣಿ ಅಂತ ಹೇಳಿದರೆ ನಮ್ಮನ್ನ ವೈತರಣಿಯಲ್ಲೇ ಹಾಕ್ತಾರೆ. ವೈತರಣಿಯಿಂದ ಯಾರೂ ಅಲ್ಲ, ತಾಯಿ ಗಂಗಾದೇವಿಯೇ ಆ ರೂಪದಲ್ಲಿ ಬರ್ತಾಳೆ. ಕೊಳೆತು ಹೋದ ಕೀವು ರಕ್ತ ಮಲ ಮೂತ್ರ ಮಾಂಸ ಎಲುಬುಗಳ ಪ್ರವಾಹ. ಗಂಗೆ ಅಂದ್ರೆ ಬದ್ರಿನಾಥ ನೋಡಿದ್ರೆ ಅಲಕನ ಅಲಕನಂದ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರ್ತಾಳೆ, ಆ ಥರ ಹೋಗ್ತಾ ಇರುತ್ತೆ. ಅಷ್ಟೇ ಗರ್ಜತಿ ಅಂತ ಹೇಳ್ತಾ ಇದ್ದಾರೆ, ಏನೋ ಅಂಥ ಶಬ್ದ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಈ ಪಾಪಿ ಹತ್ತಿರ ಬಂದ ಕೂಡಲೇ ಅದು ಚೆನ್ನಾಗಿ ಕಟಾಹಾಂತರ್ ಘೃತ ಘೃತಮ್ಯದ ಅಂತ ಹೇಳ್ತಾ ಇದ್ದಾರೆ. ಈ ಗಡಿಗೆಯಲ್ಲಿ ತುಪ್ಪ ಹಾಕಿ ಕಾಸಿದರೆ ಹೇಗೆ ಕುದಿಬೇಕು ಹಾಗೆ ಕುದಿತಾ ಇರುತ್ತಂತ ಇವ್ರು ನೋಡಿದ್ಕೊಳ್ಳೆ. ಅವಾಗ ಇವ್ರು ಕೇಳ್ತಾರೆ, ಏನಪ್ಪಾ ಚೂರು ದಾನ ಧರ್ಮ ಮಾಡ್ಕೊಂಡಿದ್ಯಾ? ಇಲ್ಲ, ಜನ್ಮದಲ್ಲೇ ಅಂಥದ್ದು ಮಾಡಿಲ್ಲ ಅಂತ. ಅದು ಕೇಳ್ತಾರೆ, ಸರಿ ತಪ್ಪಿದ್ದಲ್ಲ, ನೀನ್ ಅದರೊಳಗೆ ಬಾ. ಅವನ ಮುಖಕ್ಕೆ ಮುಳ್ಳನ್ನು ಚುಚ್ಚಿ ನಾಲಿಗೆಗೆ ಸೆಡಕೊಂಡು ಬರ್ತಾರೆ, ಅದರೊಳಗೆ ಬಿದ್ದು ಬರ್ತಾನವ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಅನೇಕ ಪಟ್ಟಣಗಳು, ಒಂದೊಂದನ್ನು ಹೇಳಿದ್ರೆ ಮತ್ತು ರಾತ್ರಿ ಊಟ ಮಾಡಲಿಕ್ಕೂ ಆಗಲ್ಲ, ಅಂಥ ಭೀಕರವಾಗಿರತಕ್ಕಂಥ ಎಲ್ಲ ತೊಂದರೆಗಳನ್ನು ಕೊಟ್ಟು, ವಿಶೇಷವಾಗಿ ಅಂಗುಷ್ಠ ಮಾತ್ರ ಬಹುಭೀತಿಪುರಕ್ಕೆ ಬಂದು ಈ ಶರೀರವನ್ನ, ಇಂದ್ರೆ ಪಿಂಡದಿಂದ ಹುಟ್ಟಿದ ಶರೀರವನ್ನ ಬಿಟ್ಟು ತಾನು ಯಾತನಾ ದೇಹವನ್ನ ಪಡಕೊಂಡು ಯಮಧರ್ಮರಾಜರ ಭಟರಿಂದ ಕೂಡಿಕೊಂಡು ಹೋಗ್ತಾರೆ. ಔರ್ಧ ದೈಹಿಕ ದಾನಾನಿ ಯೈರ್ನ ದತ್ತಾನಿ ಕಶ್ಯಪ ಏವಂ ಕಷ್ಟೇನತೆ ಅಂತ ಗೃಹೀತಾ ದೃಢಬಂಧನೈ. ಯಾರು ವಿಶೇಷವಾಗಿ ಈ ಔರ್ಧ ದೈಹಿಕ ದಾನಗಳನ್ನು ಕೊಟ್ಟಿರಲ್ಲ ಅವರ ಸೆಳ್ಕೊಂಡು ಹೀಗೆ ಹೋಗ್ತಾರೆ ಅಂತ ಚೆನ್ನಾಗಿ ಹೇಳ್ತಾರೆ. ಅದರಲ್ಲಿ ಧರ್ಮರಾಜರ ಪುರಕ್ಕೆ ನಾಲ್ಕು ದ್ವಾರಗಳಿವೆ, ಅದರಲ್ಲಿ ನಾನು ಹೇಳೋದು ಈ ದಕ್ಷಿಣ ದ್ವಾರ ಎಂಬುದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ದಕ್ಷಿಣ ದ್ವಾರ ಮಾರ್ಗಸ್ಥೆ ಪರಿಕೀರ್ತಿತ. ನಂತರ ವಿಶೇಷವಾಗಿರತಕ್ಕಂಥ ಯಮಧರ್ಮರಾಜರ ಪಟ್ಟಣಕ್ಕೆ ಸೇರಿಕೊಂಡ ಮೇಲೆ ಏನಾಗುತ್ತೆ ಅಂದಾಗ ಅವಾಗ ಹೇಳ್ತಾ ಇದ್ದಾರೆ, ಯಮಧರ್ಮರಾಜರ ಪಟ್ಟಣಕ್ಕೆ ಹತ್ತಿರ ಆ ದಕ್ಷಿಣ ದ್ವಾರದ ಹತ್ರ ಬಂದ ಕೂಡಲೇ ಏನಾಗ್ತಾ ಇರುತ್ತೆ, ಹಾಹಾಕಾರ ಕೇಳಿಸ್ತಾ ಇರುತ್ತಂತೆ. ಎಲ್ಲ ಚೀರಾಡೋದು ಒದರೋದು, ಇವನ ಕಡಿತಾ ಇದ್ರೆ ಬಡಿತಾ ಇದ್ರೆ ಅದು ನೋಡಿದ ಕೂಡಲೇ ಅವನಿಗೆ ಹಾರ್ಟ್ ಫೇಲ್ ಆಗಿ ಅಲ್ಲೇ ಕೂತು ಬಿಡ್ತಾರಂತೆ. ಯಪ್ಪ ನನ್ನ ಒಳಗೆ ಹಾಕ್ತಾರಲ್ಲ, ಕತ್ತರಿಸಿ ಹಾಕ್ತಾರಲ್ಲ, ಏನು ಮಾಡಬೇಕು ಅಂತ. ಅಲ್ಲಿ ದ್ವಾರಪಾಲಕನಿಗೆ ಎಲ್ಲರೂ ಹೇಳ್ತಾರೆ, ಅವರು ಚಿತ್ರಗುಪ್ತರಿಗೆ ಹೇಳ್ತಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಚಿತ್ರಗುಪ್ತರು ಧರ್ಮರಾಜರಿಗೆ ಹೇಳ್ತಾರೆ, ಧರ್ಮರಾಜರಿಗೆ ನಾವು ಮಾಡಿದ ಪ್ರತಿಯೊಂದು ಪಾಪ ಗೊತ್ತಿರುತ್ತೆ. ನಂತರ ಧರ್ಮರಾಜರು ಚಿತ್ರಗುಪ್ತರನ್ನು ಕೇಳ್ತಾರೆ, ಏನೇನು ಪಾಪ? ಚಿತ್ರಗುಪ್ತರು ಕೂಡ ಶ್ರವಣರನ್ನ ಕೇಳ್ತಾರಂತೆ. ಶ್ರವಣರು ಯಾರು ಅಂದ್ರೆ ಹೇಳ್ತಾರೆ, ಬ್ರಹ್ಮದೇವರ ಮಾನಸ ಪುತ್ರರು, ಎಲ್ಲಾ ಕಡೆ ತಿರುಗಾಡ್ತಾ ಇರ್ತಾರೆ, ಎಂಥ ಶಕ್ತಿ ಇವರದ್ದು ಅಂತ ಹೇಳ್ತಾ ಇದ್ದಾರೆ. ಅವರ ಹೆಂಡತಿಯರು ಶ್ರವಣ್ಯರು ಅಂತ, ಇವರು ಗಂಡಸರದ್ದು ಅವ್ರ ಹೆಂಗಸರದ್ದು ಎಲ್ಲಾ ಕರ್ಮ ರೆಕಾರ್ಡ್ ಮಾಡ್ತಾರೆ. ಅಂದರೆ ಈ ಚಂಡವರು ಪಿನ್ ಬೈ ಪಿನ್, ಅಂದರೆ ಒಳಗೆ ಆಲೋಚನೆ ಮಾಡಿದ್ದು ಹೊರಗೆ ಮಾಡಿದ್ದು ಎಲ್ಲ ರೆಕಾರ್ಡ್ ಮಾಡ್ತಾರೆ. ಹೇಳ್ತಾರೆ, ನರೈಹಿ ಪ್ರಚ್ಛನ್ನ ಪ್ರತ್ಯಕ್ಷಂ ಯತ್ ಪ್ರೋಕ್ತಂ ಚ ಕೃತಂ ಚೇತ್ ಸರ್ವಂ ಆವೇದಯಂತೇವ ಚಿತ್ರಗುಪ್ತಾಯ ತೇತದಾಹ. ಎಲ್ಲವೂ ಚಿತ್ರಗುಪ್ತರಿಗೆ ರೆಕಾರ್ಡ್ ಕೊಟ್ಬಿಡ್ತಾರೆ. ಅಪ್ಪ ಇದು ಇವರಿಗೆ ನೋಡಿ, ಈ ಜೀವನದಲ್ಲಿ ಈ ಕ್ಷಣಕ್ಕೆ ಇಂಥದ್ದಾಗಿದೆ ಅಂತೆಲ್ಲ ಕೊಡ್ತಾರೆ. ಅವೆಲ್ಲವನ್ನ ನೋಡಿ ಧರ್ಮರಾಜರಿಗೆ ವಿಶೇಷವಾಗಿ ಅವ್ರು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ನಾವು ಮಾಡತಕ್ಕಂಥ ಕರ್ಮಗಳಿಗೆ ಯಾರು ಯಾರು ನಿಜವಾಗಿ ಸಾಕ್ಷಿಗಳು, ಇವೆಲ್ಲವನ್ನು ಹೇಳ್ತಾ ಬರ್ತಾ ಇದ್ದಾರೆಂಬಲ್ಲಿಗೆ ಶ್ರೀ ಕೃಷ್ಣ ಅರ್ಪಣಮಸ್ತು. ಈ ಒಂದು ಗರುಡ ಪುರಾಣದ ಮೊದಲು ಅಧ್ಯಾಯಗಳನ್ನು ಹೇಳುವುದರಲ್ಲಿ ಹೆದರಿಸುವುದು ತಾತ್ಪರ್ಯ ಅಲ್ಲ, ಹೆದರಿಸುವುದು ತಾತ್ಪರ್ಯವೇ ಅಲ್ಲ. ಆದಷ್ಟು ಧರ್ಮ ಕಾರ್ಯ ಮಾಡೋಣ, ಆದಷ್ಟು ಭಗವಂತ ನಾಮ ಚಿಂತನೆ ಮಾಡೋಣ, ಆದಷ್ಟು ಪಾಪಗಳನ್ನು ಕಳೆದುಕೊಳ್ಳೋಣ, ಇಷ್ಟೇ ತಾತ್ಪರ್ಯ. ಯಾರ್ಯಾರ ಸಜೀವ ರಾಶಿಗಳಿರ್ತಾರೋ ಈ ಆಚಾರ ವಿಚಾರಗಳಲ್ಲಿ ಶ್ರದ್ಧೆ ಇರಲ್ಲವೋ, ಕೆಲವರಿಗೆ ಶ್ರದ್ಧೆ ಇದ್ದರೂ ಗೊತ್ತಿರಲ್ಲವೋ, ಅಂಥವರಿಗೆ ತಿಳಿಸುವುದು ತಾತ್ಪರ್ಯ. ಅವರನ್ನು ಯಾರನ್ನ ಕಾಮೆಂಟ್ ಮಾಡುವುದು ನನ್ನ ತಾತ್ಪರ್ಯ ಅಲ್ಲ. ದಯವಿಟ್ಟು ಯಾರಾದರೂ ಏನಪ್ಪ ಆಚಾರ ನಮ್ಮನ್ನು ಹೀಗಂತಾರೆ ಅಂತ ಯಾರಾದರೂ ಅಂದುಕೊಂಡಿದ್ರೆ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಾನು ಯಾರನ್ನ ಹೀಯಾಳಿಸ್ಲಿಕ್ಕಾಗಲಿ ಅವರನ್ನ ಕಾಮೆಂಟ್ ಮಾಡಲಿಕ್ಕಾಗಲಿ ಬಂದವನಲ್ಲ. ಅವರಲ್ಲಿ ಸರಿಯಾದ ರೀತಿಯಲ್ಲಿ ಬರಬೇಕು ಇದು ಅಂತ ನಾನು ಹೇಳಲಿಕ್ಕೆ ಬಂದವನಷ್ಟೇ, ಇನ್ನೊಂದಲ್ಲ. ಶ್ರೀಕೃಷ್ಣ ಅರ್ಪಣೆ.